హయగ్రీవం చిదానంద విగ్రహం సదనుగ్రహం దశగ్రీవచ్చిదం శాపాన్మణిగ్రీవ విమోచనం స్వనామగ్రహణాదేవా నిరస్తగ్రహ విగ్రహం వృందావన గతం వందే బ్రహ్మ రుద్రేంద్ర వందితం స్వాంతస్థానంతశయ్యాయ పూర్ణ జ్ఞానరసార్నసే ఉత్తుంగవాక్తరంగాయ మధ్వదుగ్ధాబ్ధయే నమః గురుమతిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుజనశిష్టం నిత్యనిర్భూతకష్టం హయముఖపదనిష్టం మాం భజంతు ప్రపన్నాః పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే నీలాకరార్చితానంతరీలాగోపాలపాలితాన్ విద్యాపయోనిధీన్ వందే బ్రహ్మ విద్యా గురున్ నమః బ్రహ్మచర్య హరిప్రీతి సువిద్యా వాదశారిణః ఇష్టదాన్ కష్టహర్తృన్నః విద్యామాన్యాన్ మునీన్ నమః వాజరాజపదద్వంద్వ వారిజాసక్త మానసాన్ విశ్వప్రియ గురూన్ వందే మందోహం దేవి శుద్ధయే సత్యం సత్యం పునఃసత్యం విశ్వతీర్థప్రసాదత సర్వే కామా భవంత్యేవ శపథో బింబసన్నిధౌ చింతామణిం సుభక్తానాం కల్పవృక్షం చ కామదం స్వామినం త్వాం రఘు ప్రేమతీర్థం వందేక్ష్యభీష్టదం జలజ్యేష్ఠ నిభాకారం జగదీశ పదాశ్రయం జగదీతల విఖ్యాతం జగన్నాథ గురుం భజే శ్రీగురుభ్యో నమః హరి ఓం హరికథామృత సార గురుగళ కరుణదిందా పరితు పేళువె పరమ భగవద్భక్తరిదనాథరది కేళువదు. ఇన్న ఎష్టు ద్వారగలదు? ನಿನ್ನೆ ಹೇಳಿದ ಮೇಲೆ ಮೂರು ದ್ವಾರ ಉಳಿಯಿತು. ದಕ್ಷಿಣ ದ್ವಾರದಲ್ಲಿ ಇರುವವರು ಯಾರು? ವ್ಯಾನನಾಮಕ ವಾಯು. ವ್ಯಾನನಾಮಕ ವಾಯುವಿಗೆ ಅಭಿಮಾನಿಯಾದ ಚಂದ್ರ, ನಂತರ ಶ್ರೋತ್ರಾಭಿಮಾನಿಯಾದ ಚಂದ್ರ, ನಂತರ ಮಂಡಲಾಭಿಮಾನಿಯಾದ ಚಂದ್ರ, ಈ ಮೂರು ರೂಪ. ನಂತರ ದಿಂಗ್ನಾಮಕ ಭಾರತೀ ದೇವಿ, ಒಳಗೆ ವಾಯುದೇವರು, ಒಳಗೆ ಲಕ್ಷ್ಮೀ ದೇವಿ, ಚಿದಾನಂದ ಸ್ವರೂಪಿ ವೈಶ್ವಾನರಾಜ್ಞಿ. ನಂತರ ಊರ್ಧ್ವ ದಿಕ್ಕಿನಲ್ಲಿ ಉದಾನ ನಾಮಕ ಉದಾನ ವಾಯುವಿಗೆ ಅಭಿಮಾನಿಯಾದ ಯಾರು? ಭಾರತೀ ದೇವಿ. ಉದಾನ ನಂತರ ಭೂತವಾಯುವಿಗೆ ಅಭಿಮಾನಿಯಾದ ಭಾರತೀ ದೇವಿ, ನಂತರ ಆಕಾಶಾಭಿಮಾನಿಯಾದ ಭಾರತೀ ದೇವಿ, ನಂತರ ಕೊಟ್ಟಿದೆಯಲ್ಲ ಸಿಚುಕೇಶನ್ ನಂತರ ಲಕ್ಷ್ಮೀದೇವಿ, ಚಿದಾನಂದ ಸ್ವರೂಪಿಯಾದ ವೈಶ್ವಾನರ ನಾರಾಯಣ. ಅಂತ ಮೂರ್ತಿಗೆ ನಮೋ ನಮಃ. ಅದು ಮರ್ತೋಗ್ಬಿಟ್ವಲ್ಲ. ಸರಿ ಸರಿ ಸರಿ. ಇಲ್ಲ ಮತ್ತೆ ನೋಡ್ಕೊಂಡು ಸದ್ಯ ಪವರ್ ಇದೆ. ಇಲ್ಲ ಬಿಡು. ನಂತರ ಉತ್ತರ ದಿಕ್ಕಿನಲ್ಲಿ ಸಮಾನ ವಾಯುವಿಗೆ ಅಭಿಮಾನಿಯಾದ ಇಂದ್ರ, ನಂತರ ಮನೋಭಿಮಾನಿಯಾದ ಇಂದ್ರ, ನಂತರ ಪರ್ಜನ್ಯಾಭಿಮಾನಿಯಾದ ಇಂದ್ರ, ನಂತರ ವಿದ್ಯುನ್ನಾಮಗಳಾದ ಭಾರತಿ, ನಂತರ ಮುಖ್ಯ ಪ್ರಾಣ, ನಂತರ ಮಹಾಲಕ್ಷ್ಮೀಪತಿ ಚಿದಾನಂದ ಸ್ವರೂಪಿ ವೈಶ್ವಾನರಾಜ್ಞಿ, ಅವನಿಗೆ ನಮೋ ನಮಃ. ಇಷ್ಟು ಚಿಂತನೆ ಮಾಡಿ ಊಟ ಮಾಡಬೇಕು. ಇಷ್ಟು ಚಿಂತನೆ ಮಾಡಿ ಊಟ ಮಾಡದಿದ್ದರೆ ಬೂದಿಯಲ್ಲಿ ಹೋಮ ಮಾಡಿದಂತೆ, ಭಸ್ಮನಿ ಹೋಮವತ್ ನಿರರ್ಥಕಂಭವತಿ ಅಂತ ಹೇಳಿದ್ದಾರೆ. ಆದ್ದರಿಂದ ಇಷ್ಟು ಅರ್ಥ ಹೇಳಿದ್ದಾಯ್ತಲ್ಲ.
ಹದಿನಾಲ್ಕು ಲೋಕಗಳಿರ್ತಕ್ಕಂತಹದ್ದು ನಾರಾಯಣ ವಾಲಿರುದ್ರ ಒಳಗೆ ಹೊರಗೆ ಪ್ರದ್ಯುಮ್ನ ಸಂಕರ್ಷ್ಣ ಇದನ್ನ ಬರ್ಕೊಂಡಿದ್ದೀವಿ ಮೇಡಮ್. ಬರ್ತಿದ್ದೆಲ್ಲ
ಏನ್ ಬರ್ತಿದ್ದು ಅನ್ನದಲ್ಲ ಪದಾರ್ಥದಲ್ಲ ಸದ್ಯಕ್ಕಿತ್ತು ಸರ್ ಸದ್ಯಕ್ಕಿತ್ತು ಸರ್ ಮುಂದಕ್ಕೆ ಹೋಗು ಸರಿಯಾ ನಾನು ಹೇಳಿಸ್ತೇನೆ ನಿಮ್ ಸರ್ ಏನೇನ್ ಹೇಳಿಸ್ಬೇಕು ಎಲ್ಲ ಹೇಳಿಸ್ತಾ ಬರ್ತೀನಿ ಚಿಂತನೆ ಆಗ್ಬೇಡಿ. ಸರಿ ಈಗ ಬರ್ಕೊಳ್ಬೇಕಾಗಿದ್ದು ನೋಟ್ಸ್ ಕೊಡ್ತೇನೆ ಯಾವುದರದ್ದು ಒಂದು ಪದ್ಯ ಆದ ಕೊಡಲೇ ಆ ಪದ್ಯದ್ದು ನೋಟ್ಸ್ ಕೊಡ್ತಾ ಹೋಗ್ಬಿಟ್ರೆ ನಿಮಗೂ ಸರಿ ಹೋಗುತ್ತೆ ಇವಾಗ ಆನ್ಲೈನ್ ಅಲ್ಲಿ ಕೇಳುವವರಿಗೂ ಸರಿ ಹೋಗುತ್ತೆ. ಯಾಕಂದ್ರೆ ಅವರು ಪ್ರತ್ಯೇಕ ರಾತ್ರಿ ಮಾಡ್ತಾ ಇದ್ದೆ ಈಗ ಪ್ರತ್ಯೇಕ ಮಾಡ್ತಾ ಇಲ್ಲ ನಿಮ್ಮದು ಅದು ಎರಡು ಅಲ್ಲ ಎರಡು ಒಂದೇ ಆಗ್ತಾ ಇರುತ್ತೆ ಎರಡು ನಿನ್ನೆ ರಾತ್ರಿ ಒಂಬತ್ತಕ್ಕೆ ಬಂದಿತ್ತು ಅದೇ ಬರುತ್ತೆ ಅದೇ ಹೇಳಿದ್ದೆ ನಾನು ಇಲ್ಲಿ ಹೇಳಿದ್ದೆ ಬರುತ್ತೆ
ಇವತ್ತು ರಾತ್ರಿ ನಿಮ್ ವಾಯ್ಸ್ ಎಲ್ಲ ಬೇರೆ ವಾಯ್ಸ್ ಕೇಳಿಸ್ತಾ ಇರ್ತಾರ
ಅಲ್ಲ ನಿಮ್ದೇ ವಾಯ್ಸ್ ಅಲ್ಲ ಇನ್ಯಾರದ್ದು ಅಲ್ಲ ಅಲ್ಲ ಕೇಳುವವರಿಗೂ ಪಾಪ ಇಂಟರ್ನೆಟ್ ಇದ್ದವರಿಗೂ ನಾನು ಹೇಳಿಲ್ಲ ನೀನು ಡೈರೆಕ್ಟ್ ಆಗಿ ಕೊಟ್ಬಿಟ್ಟೆ ಪಾಪ ಅವರಿಗೆಲ್ಲ ಕನ್ಫ್ಯೂಷನ್ ಆಗಿರುತ್ತೆ ಏನಪ್ಪ ಇದು ಅಂತ ಹೇಳಿ ಅವರಿಗೂ ಹೇಳೋದು ನಿಮಗೂ ಹೇಳೋದು ಇಷ್ಟೇ. ರಾತ್ರಿ ನನಗೆ ತುಂಬಾ ತಡ ಆಗ್ತಾ ಇದೆ ಅದರಿಂದ ಬೆಳಿಗ್ಗೆ 11-12 ಎಲ್ಲರಿಗೂ ಕೂಡ ಟೈಮ್ ಚೇಂಜ್ ಮಾಡ್ತಾ ಇದ್ದೇನೆ ಅದರಿಂದ ಇವತ್ತಿಂದ ರಿಲೇ ಪ್ರಾರಂಭ ಆಗಿದೆ ಡೈರೆಕ್ಟ್ ಆಗಿ ಆಗುತ್ತೆ ಅದರಿಂದ ದಿನಾಗ್ಲೂ ಇಲ್ಲಿ ಹೇಳಿದ್ದೆ ಅಲ್ಲಿ ಬರುತ್ತಷ್ಟೆ ಮತ್ತು ಇಲ್ಲಿ ಹೇಳಿದ್ದು ನೀವು ಮತ್ತೆ ಕೇಳಬೇಕಾದ್ರೆ ನೀವು ಅಲ್ಲಿ ನೋಡ್ಕೋಬೇಕು ಮಾಡಬರುತ್ತೆ ರಾತ್ರಿ 9 ಗಂಟೆಗೆ ಇದು ಹೇಳಿದ ಮೇಲೆ ನೀವು ಯಾವಾಗ ಓಪನ್ ಮಾಡಿದ್ರು ಬರ್ತಾನೆ ಇರುತ್ತೆ ಅದು ಯಾವಾಗ ಓಪನ್ ಮಾಡಿದ್ರು ಬರ್ತಾನೆ ಇರುತ್ತೆ 9:00 ಅಂತ ನಿಯಮ ಏನಿಲ್ಲ 9:00 ಲೈವ್ ಇಲ್ಲ ಲೈವ್ ಬಂದು 11:00 ಶುರು ಆಗುತ್ತೆ. ಯಾಕಂದ್ರೆ ಇದು ಇಟ್ಟದ್ದು ಇನ್ನೊಂದು ಕಾರಣ ಯಾಕಂದ್ರೆ ನಾನು ಹೇಳ್ತಾ ಇದ್ರೆ ಅಲ್ಲಿ ಕೇಳುವವರಿಗೆ ನನ್ನ ಒಂದು ಮಾತು ಮಾತ್ರ ಹೋಗ್ತಾ ಇತ್ತು ಅವರಿಗೂ ಪರಿಚಯ ಆಗ್ಲಿ ಅಂದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ಅನೇಕ ಕಡೆ ಕೇಳಿ ಅನುಷ್ಠಾನ ಮಾಡುವವರು ಅವರ ಸಂಶಯಗಳು ಯದ್ಯಪಿ ಏನಾಗ್ತಾ ಇದೆ ಇಂಟರ್ನೆಟ್ ನಲ್ಲಿ ನಾನು ಹೇಳೋದು ಮಾತ್ರ ಅವರು ನನ್ನ ಕೇಳಲಿಕ್ಕಾಗ್ತಾ ಇಲ್ಲ ಅವರು ನನ್ನ ಕೇಳಲಿಕ್ಕಾಗ್ತಾ ಇಲ್ಲ ಅದು ಪರಿಹಾರ ಆಗ್ಬೇಕು ಅಂದ್ರೆ ಅವರು ಬರೋ ಸಂಶಯ ಎಲ್ಲ ನೀವೇ ಕೇಳ್ತಾ ಇರ್ತೀರಾ ಅದರಿಂದ ಅರ್ಧ ಸಂಶಯ ಅವ್ರ ಪರಿಹಾರ ಆಗುತ್ತೆ ಮಿಕ್ಕದ್ದು ಬೇಕಾದ್ರೆ ಅವರು ಯಾವುದು ಮೇಲ್ ಮೂಲಕ ಅವರು ಕಳಿಸ್ಕೊಡ್ತಾರೆ. ಸರಿ ಈಗ ಭೋಜನ ಸಂಧಿಯ ಮೊದಲನೆಯ ಪದ್ಯದ ಅರ್ಥ ಬರ್ಕೊಳ್ಳಿ. ಸಿದ್ಧ ಆಗಿದ್ದೀರಾ? ವನಜ ಜಾಂಡದೋಳ್ ವನಜ ಜಾಂಡದೋಳ್ ಅಂತ ಬರ್ಕೊಂಡು ಅದನ್ನ ಕಳೆದೆ ಬಿಡಿಸ್ಕೊಳ್ಳಿ. ವನ ಎಂದರೆ ನೀರು, ವನ ಎಂದರೆ ನೀರು, ವನಜ ಎಂದರೆ ನೀರಿನಿಂದ ಹುಟ್ಟಿದ ಕಮಲ. ವನಜಜ ಎಂದರೆ ಕಮಲದಿಂದ ಹುಟ್ಟಿದ ಬ್ರಹ್ಮದೇವರು. ವನಜ ಜಾಂಡ ಅಂದರೆ ಬ್ರಹ್ಮದೇವರು ಅಭಿಮಾನಿಗಳಾಗಿ ಇರುವ ಅಂಡ ಎಂದರೆ ಬ್ರಹ್ಮಾಂಡದೋಳು. ಉಳ್ಳ ಇರುವಂತ ಅಖಿಳ ಚೇತನರು, ಅಖಿಳ ಸಾತ್ವಿಕ ರಾಜಸ ತಾಮಸ ಎಂಬ ಮೂರು ವಿಧ ಭೇದದಿಂದಿರುವ ಚೇತನರು ದೇವ ಋಷಿ ಪಿತೃ ನರ ಪಶು ಪಕ್ಷಿ ಮೊದಲಾದ ಸಾತ್ವಿಕರು ರಾಜಸರು ತಾಮಸರು ಎಂಬ ಚೇತನರು ಅಂದ್ರೆ ಜೀವರಾಶಿಗಳು ಭುಂಜಿಪ ಭೋಜನ ಮಾಡತಕ್ಕ ಚತುರ ವಿಧ ಲೇಖ್ಯಕ್ಕೆ ಎದುರಾಗಿ ಏನದು ಲೇಖ್ಯ ಅಂದರೆ ನೆಕ್ಕಿ ತಿನ್ನುವ ಪದಾರ್ಥ ಲೇಖ್ಯ. ನೀವು ಅದು ಬ್ರಾಕೆಟ್ ಅಲ್ಲಿ ಏನ್ ಬೇಕಾದ್ರೆ ಹಾಕೋದು. ಲೇಖ್ಯ ಖಾದ್ಯ ಅಗೆದು ತಿನ್ನುವ ಪದಾರ್ಥ ಚೋಷ್ಯ ಚಪ್ಪರಿಸಿ ತಿನ್ನುವ ಪದಾರ್ಥ ಪೇಯ ಕುಡಿಯುವ ಪದಾರ್ಥ ಶುಷ್ಯ ಅಂದ್ರೆ ಚಪ್ಪರಿಸಿ ಅಥವಾ ಹಲ್ಲಿನಿಂದ ಅಗಿದು ರಸ ಸವಿಯುವ ಪದಾರ್ಥ. ಚೋಷ್ಯ ಅಂದ್ರೆ ಹಲ್ಲಿನಿಂದ ಅಗೆದು ರಸ ಸವಿಯುವ ಪದಾರ್ಥ. ಅಲ್ಲ ಅದು ಹಲ್ಲಿನಿಂದ ಅಗೆದು ತಿನ್ನುವ ಪದಾರ್ಥ. ಇದು ರಸ ಅಂದ್ರೆ ಕಬ್ಬಿದೆ ಆ ರಸ ಕುಡಿತೀವಲ್ಲ ಅಂತಹದ್ದು ಚೋಷ್ಯ ಅಂತಾರದನ್ನ. ಭೋಜನ ಪದಾರ್ಥದಿ ಈ ನಾಲ್ಕು ರೀತಿಯಾದ ಭೋಜನ ಪದಾರ್ಥಗಳಲ್ಲಿ ಪದಾರ್ಥದಿ ಚತುರವಿಧ ನಾಲ್ಕು ರೀತಿಯಾದ ರಸರೂಪ ಶುಭಕರವಾದ ಸ್ವಾಖ್ಯ ರಸರೂಪನಾಗಿ ಸ್ವಾಖ್ಯ ರಸರೂಪನಾಗಿ ಮನಕ್ಕೆ ಬಂದಂತೆ ಮನಕ್ಕೆ ಬಂದಂತೆ ಅಂತ ಒಂದು, ಅಥವಾ ಮನಕ್ಕೆ ಬಂದುದನ್ನು ಎರಡೂ ಪಾಠ ಅಂತ ಬರ್ಕೊಳ್ಳಿ. ಬರೆದ್ರ ಮನಕ್ಕೆ ಅಂದರೆ ಅದರಲ್ಲಿ ಮೂರು ರೀತಿಯಾದ ಜೀವರಾಶಿಗಳಿಗೂ ಅವರವರ ಕರ್ಮಾನುಸಾರ ಮನಸ್ಸನ್ನು ಪ್ರೇರಣೆ ಮಾಡಿ ಅವರವರಿಗೆ ತಕ್ಕಂಥ ಪದಾರ್ಥಗಳನ್ನು ಅವರವರಿಗೆ ತಕ್ಕಂಥ ಪದಾರ್ಥಗಳನ್ನು ಉಣ್ಣಬೇಕೆಂದು ತಾನೇ ಅವರಿಗೆ ಇಚ್ಛಾ ಕೊಟ್ಟು ಅವರ ಇಚ್ಛೆಗೆ ತಕ್ಕಂತೆ, ಇಷ್ಟರ್ಥ ಮನಗೆ ಬಂದಂತೆ ಎಂಬುದಕ್ಕೆ, ಇಚ್ಛಾ ಕೊಟ್ಟು ಉಣಿಸಿ ಇಚ್ಛೆಯನ್ನು ಕೊಟ್ಟು ಉಣಿಸಿ ಉಣಿಸಿ ಎಂಬುದಕ್ಕೆ ಉಣಿಸಿ ಅಂದರೆ ವಿರಾಡ್ ರೂಪಿಯಾಗಿ ಅವರ ಶರೀರದ ಸುತ್ತು ತಾನೇ ಇದ್ದು ಹಾಕಿದ ಅಗಳಿನ ಒಂದಂಶವೂ ಇಲ್ಲದ ಜೀವರಿಗೆ ತಾನೇ ಅವರ ಕೈಯನ್ನೆಬ್ಬಿಸಿ ತುತ್ತು ಮಾಡಿಸಿ ಬಾಯಲ್ಲಿಡಿಸಿ, ಅಲ್ಲ ಇಷ್ಟೇ ಹೇಳ್ತೀರ ಅಂದ್ರೆ ಮಾಡೋದೇ ನೆನಪಾಗಲ್ಲ. ಅವನು ತುಂಬಾ ಉಪಕಾರ ಮಾಡುತ್ತಾ ಇದ್ದಾನೆ, ಅವನ ಉಪಕಾರ ಹೇಗೆ ಹೇಗೆ ಮಾಡುತ್ತಾ ಇದ್ದಾನೆ ಎಂಬುದು ನೆನಪಿಲ್ಲ, ನೆನೀತಾ ಇಲ್ಲ, ಅದಕ್ಕೆ ದೇವರ ಮೇಲೆ ಭಕ್ತಿ ಬರ್ತಾ ಇಲ್ಲ ನಮಗೆ. ಎಷ್ಟು ಉಪನ್ಯಾಸ ಕೇಳಿದ್ರು ಅಲ್ಲೇ ಬಿದ್ದಿರ್ತಾ ಇದೆ, ನೆನೀತಾ ಇಲ್ಲ. ಹೌದಾ? ಹಾಗೆ ಅವರ ಬಾಯಲ್ಲಿ ಏನ್ ಬರದೆ ಇರಿಸಿ ಅವರ ಮುಖದಲ್ಲಿ ತನ್ನ ಮುಖವಿಟ್ಟು ತಾನೇ ಅಗೆದು ಅವರಿಂದ ಅಗೆಯುವಂತೆ ಮಾಡಿ ತಾನೇ ಅಗಿದು ಅವರಿಂದ ಅಗೆಯುವಂತೆ ಮಾಡಿ ನುಂಗುವಂತೆ ಮಾಡಿ ಅಲ್ವಾ ನುಂಗುವಂತೆ ಮಾಡಿ ಸಂಹನನಕ್ಕೆ ಸ್ಥೂಲ ದೇಹಕ್ಕೆ ಉಪಚಯ ವೃದ್ಧಿಯನ್ನು ಈವ ಕೊಡುತ್ತಾನೆ. ಅದು ಈವ ಅಂಬುದು ಎಲ್ಲದಕ್ಕೂ ಹೇಳಿದ್ರು, ಇಲ್ಲಿ ಈವ ಅಂದ್ರೆ ಸ್ವಲ್ಪ ಹೆಚ್ಚು ಬರ್ಕೋಬಹುದು. ಕೊಡುತ್ತಾನೆ ಅದು ಹೇಗೆಂದರೆ, ಕೆಳಗೆ ಪ್ಯಾರಾಗ್ರಾಫ್ ಸ್ವರ ಹೇಗೆ ಕೊಡ್ತಾನೆ ಎಂಬುದು, ಅದು ಹೇಗೆಂದರೆ ಉಂಡ ಪದಾರ್ಥ ಮೂರು ಭಾಗ ಆಗುವಂತೆ ಮಾಡುತ್ತಾನೆ. ಸ್ಥೂಲ ಮಧ್ಯ ಸೂಕ್ಷ್ಮ ಎಂದು ಮೂರು ಭಾಗ. ಸ್ಥೂಲ ಭಾಗವನ್ನು ಮಲಮೂತ್ರಾದಿಗಳಿಗಾಗಿ ಇಟ್ಟು ಮಧ್ಯಮ ಭಾಗದಿಂದ ರಕ್ತ ಮಾಂಸಾದಿಗಳ ವೃದ್ಧಿ ಮಾಡಿ ಸೂಕ್ಷ್ಮ ಭಾಗದಿಂದ ಅಥವಾ ಅಣುತಮ ಭಾಗದಿಂದ ಮನಸ್ಸಿಗೆ ವೃದ್ಧಿಯನ್ನು ಕೊಡತಾನೆ. ಹಾಗೆ
ಪದಾರ್ಥ ತಿನ್ನೋದ್ರಿಂದ ಸ್ವಪ್ನ ಬೀಳುತ್ತೆ.
ಪದಾರ್ಥ ತಿಂಬುವುದರಿಂದ ಸ್ವಪ್ನ ಬೀಳಲ್ಲ, ನಾವು ತಿನ್ನೋ ಪದಾರ್ಥದ ಮೇಲೆ ಕೆಟ್ಟ ಸ್ವಪ್ನ ಒಳ್ಳೆ ಸ್ವಪ್ನ ಬೀಳುತ್ತೆ ಅಂತ ಹೇಳ್ತಾರ, ಅದು ಸರಿಯಲ್ಲ. ತಿನ್ನೋ ಪದಾರ್ಥದ ಮೇಲೆ ಅಲ್ಲ, ಹಿಂದಿನ ಕರ್ಮಾನುಸಾರ, ನಮ್ಮ ಹಿಂದಿನ ಕರ್ಮಾನುಸಾರ ದೇವ ಸ್ವಪ್ನ ಬೀಳುವಂತೆ ಮಾಡುತ್ತಾನೆ. ಅದರೊಳಗೆ ಪದಾರ್ಥ ನಾವು ಯಾವುದು ಉಂಡಿರ್ತೇವೆ ಅದರ ಅನುಭವ ಸಂಸ್ಕಾರ ಬಂದಿರುತ್ತೆ, ಆ ಸಂಸ್ಕಾರ ಬಳಸಿ ಅಲ್ಲಿ ಕೊಡುತ್ತಾನೆ ಅಷ್ಟೇ ಅಷ್ಟೇ ಹೊರತು ನಾವು ಯಾವ ಯಾವ ಪದಾರ್ಥ ಉಣ್ತೇವಿ ಅದರ ಬೇಸ್ ಮೇಲೆ ನಮಗೆ ಸ್ವಪ್ನಗಳು ಕೊಡುತ್ತಾನೆ ಎಂಬುದು ಸರಿಯಲ್ಲ. ಹಾ, ಆದರೆ ನಾವು ಯಾವ ಯಾವ ಪದಾರ್ಥಗಳು ತಗೊಳ್ತೇವೆ ಆ ಪದಾರ್ಥಗಳಿಂದ ಮನಸ್ಸಿಗೆ ಅಂಥ ರೀತಿಯಾದ ಪ್ರವೃತ್ತಿ ಬರುತ್ತೆ, ಮನಸ್ಸಿಗೆ ಅಂಥ ಪ್ರವೃತ್ತಿ ಬರುತ್ತೆ. ದುಷ್ಟವಾದ ಪದಾರ್ಥ ತಗೊಂಡ್ರೆ ದುಷ್ಟವಾದ ಪ್ರವೃತ್ತಿ, ಒಳ್ಳೆ ಪದಾರ್ಥ ತಗೊಂಡ್ರೆ ಒಳ್ಳೆ ಪ್ರವೃತ್ತಿ. ಮತ್ತೆ ಈಗ ನೀವು ಕರ್ಮ ಪ್ರಕಾರ ಆಗುತ್ತೆ ಎಲ್ಲ ಅಂತ ಹೇಳ್ತೀರಾ, ಮತ್ತೆ ಪದಾರ್ಥ ಪ್ರಕಾರ ಆಗುತ್ತೆ ಅಂತ ಈಗ ಹೇಳ್ತೀರಾ, ಎರಡು ಹೇಗೆ ಕೂಡಿಸೋದು ಅಂತ ಮತ್ತೆ ಪ್ರಶ್ನೆ ಅಲ್ವಾ. ನಿಮ್ ಪ್ರಶ್ನೆ ನಾನೇ ಹಾಕೊಂಡೆ. ಅಂದರೆ ದೇವ ಹಿಂದಿನ ಕರ್ಮಾನುಸಾರ ಯಾರಿಗೆ ದುಷ್ಟವಾದ ಪ್ರವೃತ್ತಿ ಕೊಡಬೇಕು ಅಂತ ದೇವರ ಸಂಕಲ್ಪ ಇರುತ್ತೋ, ಅಂದರೆ ನಮ್ಮ ಕರ್ಮಾನುಸಾರವೇ ಅಂತವರಿಗೆ ದುಷ್ಟವಾದ ಪದಾರ್ಥ ಊಣಿಸಿ ಅದರ ಮೂಲಕ ದುಷ್ಟ ಬುದ್ಧಿ ಕೊಡಿಸಿ ಕರ್ಮಕ್ಕೆ ತಕ್ಕಂತೆ ದುಷ್ಟ ಕೆಲಸ ಮಾಡಿಸ್ತಾನೆ. ಆತ ಬಹಳ ಕ್ಯಾಲ್ಕುಲೇಟೆಡ್, ಎಲ್ಲ ಸರಿಯಾಗಿ ಜೋಡಿಸ್ತಾನೆ, ಯಾವ ಒಂದು ಚೂರು ಇರಲ್ಲ.
ಅತಿ ಕರುಣಾ ಸಾಗರ ಅನ್ನೋದು ತುಂಬಾ ಕ್ಯಾಲ್ಕುಲೇಟಿವ್, ನಿಷ್ಠೂರವಾದಿ ಹೆಂಗಿದ್ರೆ ಹಂಗೆ ಇದಾಗಿ, ಅವೆರಡೂ ಸರಿ ಹೊಂದಲ್ಲ, ಎರಡೂ ಅವನಾಗಿದ್ದಾನೆ.
ಹಾ, ಅದೇ ಆಶ್ಚರ್ಯ ಅಲ್ವಾ. ಇಲ್ಲಿ ನಾವು ಲೌಕಿಕದಲ್ಲಿ ಕೂಡ ನಿಮ್ ಪ್ರಶ್ನೆ ಇಷ್ಟು, ತುಂಬಾ ಕರುಣಿ ಎಂಬುದಕ್ಕೂ ತುಂಬಾ ಖಡಕ್ ಆಗಿ ಇದ್ದದ್ದ ಕೊಡುವನು ಎಂಬುದಕ್ಕೂ ಇಬ್ಬರಿಗೂ ಕೂಡ ಹೊಂದಾಣಿಕೆ ಆಗಲ್ಲ ಅಂದರೆ ಇಷ್ಟು ಆ ಕೊಡೋದು ನಮಗೆ ಹೇಗ್ ಕೊಡತಾ ಇದ್ದಾನೆ ಅಂದ್ರೆ ಕ್ಯಾಲ್ಕುಲೇಟಿವ್ ಆದ ಆತ ಕೂತ್ಕೊಂಡಿದ್ರೆ ನಾವು ಸಂಸಾರದಲ್ಲಿ ಈ ಹೊತ್ತಿಗೆ ಹರಿಕಥಾಮೃತ ಸಹ ನಮ್ ಕೈಗೆ ಬರ್ತಾನೆ ಇದ್ದಿಲ್ಲ. ಆತ ಕ್ಯಾಲ್ಕುಲೇಟಿವ್ ಹೌದು, ಅಂದ್ರೆ ಎಷ್ಟುವರೆಗೆ ಕ್ಯಾಲ್ಕುಲೇಷನ್ ಆತನದ್ದು ಅಂದರೆ ಎಲ್ಲಾ ಕರ್ಮ ಇವರಿಂದ ಉಣಿಸಲೇಬೇಕು ಅಂತ ಕ್ಯಾಲ್ಕುಲೇಷನ್ ಇಲ್ಲ, ಎಷ್ಟು ಮಿನಿಮಮ್ ಕರ್ಮ ಉಣಿಸಿದರೆ ಪಾರಾಗ್ತಾರೆ ಎಂಬುದು ಆತನ ಕ್ಯಾಲ್ಕುಲೇಷನ್. ಆ ಮಿನಿಮಮ್ ಕರ್ಮ ಖಚಿತವಾಗಿ ಕೊಟ್ಟೆ ಕೊಡ್ತಾನೆ, ಯಾಕೆ ಅದು ಒಳ್ಳೇದಾಗುತ್ತಾದ್ದರಿಂದ. ಇನ್ನು ಯಾವ್ದು ತೆಗಿಬೇಕೋ ಅದು ಸ್ವಪ್ನದಲ್ಲೋ ಇನ್ನೊಂದು ರೀತಿಯೋ ತೆಗೆದೇ ಬಿಡ್ತಾ ಇರ್ತಾನೆ. ಆತನ ವ್ಯಾಪಾರ ಬಹಳ ಅದ್ಭುತ, ಅದಕ್ಕೆ ಕಡುಕರುಣೆ ವಿಜಯ ವಿಠಲ ಅಂತಾರೆ. ನಾವು ಪ್ರತ್ಯಕ್ಷವಾಗಿ ನಮ್ಮ ಪಾಪದಿಂದ ಸತ್ತು ಹೋಗ್ಬೇಕಾಗಿರುತ್ತೆ, ತಲೆ ಕತ್ತರಿಸಿ ಹೋಗ್ಬೇಕಾಗಿರುತ್ತೆ, ನಾನಾ ರೀತಿ ದುಷ್ಟವಾದಂಥ ಅನುಭವ ಪಡಿಬೇಕಾಗಿರುತ್ತೆ, ಅದನ್ನೆಲ್ಲ ಕರುಣೆಯಿಂದ ತೈಜಸ ರೂಪ ಸ್ವಪ್ನದಲ್ಲೇ ಕಳೆದು ಬಿಡುತ್ತಾನೆ. ಸ್ವಪ್ನದಲ್ಲೇ ಲಾರಿ ಕೆಳಗೆ ಬಿದ್ದಂತೆ, ಯಾರೋ ಹೊಡೆದಂತೆ, ಏನೇನೋ ಮಾಡಿಬಿಟ್ಟು ಆ ರೀತಿಯಾಗಿರತಕ್ಕಂಥ ವ್ಯಾಪಾರ ಮಾಡಿಸಿ, ಇದರಲ್ಲೂ ಸ್ವಲ್ಪ ಸೂಕ್ಷ್ಮ ಇದೆ. ಕೆಲವರು ಏನಾದ್ರೂ ಇದ್ರೆ ಬಾಯಿ ಕೊಟ್ಟಂತೆ ಕೊಟ್ಟು ತೆಕ್ಕೊಂಡ್ಬಿಟ್ಟಿರ್ತಾರೆ, ಅಂಥವ್ರಿಗೆ ಏನ್ ಮಾಡುತ್ತಾನೆ, ಸ್ವಪ್ನದಲ್ಲಿ ಕಳೆದಂತೆ ಕಳೆದು ಆ ಸ್ವಪ್ನ ಯಾರೋ ಒಬ್ಬರಿಗೆ ಹೇಳುವಂತೆ ಮಾಡಿ ಆ ಸ್ವಪ್ನ ಕೇಳಿದವರು ಅಯ್ಯೋ ನೀವು ಸತ್ತು ಹೋಗ್ತೀರಿ ಅಂತ ಹೇಳಿದ್ರೆ ಮತ್ತ ಸಾವು ತಂದು ಕೊಡ್ತಾನೆ. ಯಾಕೆ ಹಿಂದೆ ಅವರು ಅಂಥದ್ದೇ ಕರ್ಮ ಮಾಡಿಕೊಂಡಿರ್ತಾರೆ, ಆದ್ದರಿಂದ ಸ್ವಪ್ನದಲ್ಲೇನೋ ಕಳೆದಂತೆ ಮಾಡಿರ್ತಾನೆ, ಅದನ್ನ ಅವರಿಗೆ ಕಂಡವರಿಗೆ ಹೇಳುವಂತೆ ಮಾಡುತ್ತಾನೆ. ಆ ಹೇಳು ಯಾರು ಕೇಳಿರ್ತಾರೆ ಅವರು ಗೊತ್ತಿರಲ್ಲ ಏನು ಸ್ವಪ್ನದ ಅರ್ಥ ಅಂತ, ಅವರು ಬಾಯಿ ಬಿಟ್ಟು ಥಟ್ ಅಂತ ಹೇಳಿಬಿಡುತ್ತಾರೆ, ಲಾರಿ ಕೆಳಗೆ ಬಿದ್ದೀರಾ ನಾಳೆ ಬಿಡ್ತೀರಿ ಅಂತ ಹೇಳಿಬಿಡ್ತಾರೆ. ಅಂತ ಕಾಲಕ್ಕೆ ಹಾಗೆ ದೇವರು ಮಾಡಿಸ್ತಾರೆ. ಸ್ವಪ್ನದ ಲಕ್ಷಣ ಏನು ಅಂದರೆ ಯಾರು ಕೇಳಿದ ಮೇಲೆ ಅದರ ಅರ್ಥ ಹೇಳುತ್ತಾರೋ ಅದರಂತ ಆಗುವಂತೆ ದೇವರು ಮಾಡುತ್ತಾನೆ. ಅದಕ್ಕೆ ಯಾರಿಗಾದರೆ ಪರಿಹಾರ ಮಾಡಬೇಕೋ ಅವರಿಗೆ ಸ್ವಪ್ನದಲ್ಲಿ ಪರಿಹಾರ ಮಾಡಿ ಒಂದ ಯಾರಿಗೂ ಹೇಳದಂತೆ ಮಾಡುತ್ತಾನೆ, ಅಥವಾ ಒಳ್ಳೆ ತಿಳಿದವರಿಗೆ ಹೇಳುವಂತೆ ಮಾಡಿ ಅವರು ಬಾಯಿ ತೆಗೆದ ಕೂಡಲೇ ನಿಮಗೆ ಮೃತ್ಯು ಪರಿಹಾರ ಆಯಿತು ಅಂತ ಹೇಳುವಂತೆ ಮಾಡುತ್ತಾನೆ. ಇದು ಸ್ವಾಮಿಯ ರಹಸ್ಯ. ಕ್ಯಾಲ್ಕುಲೇಟಿವ್ ಹೌದು, ಕ್ಯಾಲ್ಕುಲೇಟಿವ್ ಹೌದು, ಕರುಣೆಯೂ ಹೌದು, ಅವನು ಕರುಣೆ ಮಾಡದಿದ್ದರೆ ಯಾರು ಕೂಡ ಕ್ರಿಮಿಗಳ ಜನ್ಮಗಳಿಂದ ಮನುಷ್ಯ ಜನ್ಮವರೆಗೂ ಬರೋ ಪ್ರಸಕ್ತಿಯೇ ಇಲ್ಲ. ಎಲ್ಲ ಡೌನ್ ಡೌನ್ ಹೋಗ್ತಾ ಇರುತ್ತೆ. ನಾವು ಮಹಾ ಋಷಿಗಳಂತವರೇ ಒಂದು ಕ್ಷಣಕ್ಕೆ 10,000 ಜನ್ಮ ನೀಚ ಜನ್ಮಗಳು ಬರುವ ಪಾಪ ಮಾಡುತ್ತಾರೆ ಅಂದರೆ ನಮ್ಮ ಪಾಡೇನು? ಹಾಗಾದರೆ ನಾವು ಉತ್ತಮ ಉತ್ತಮ ಬ್ರಾಹ್ಮಣ ಜನ್ಮವರೆಗೂ ಬಂದು ಅಂದ್ರೆ ಕರುಣಿ ಅಂತಲೇ ಅರ್ಥ. ಅವನ ಕರುಣೆ ಎಲ್ಲಿ ಒಳಗೆ ಬಚ್ಚಿಟ್ಟಿರ್ತಾನೋ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಕ್ಯಾಲ್ಕುಲೇಟು, ಹೌದು ಆತ ಕ್ಯಾಲ್ಕುಲೇಟು. ಎಷ್ಟರವರಿಗೆ ಮಿನಿಮಮ್ ಕರ್ಮ ಉಣಿಸಬೇಕೆಷ್ಟೋ ಅದು ಕಂಪಲ್ಸರಿ ಕ್ಯಾಲ್ಕುಲೇಟ್ ಉಣಿಸೇ ಉಣಿಸ್ತಾನೆ. ಎಷ್ಟು ಕತ್ತರಿಸಬೇಕೋ ಅದನ್ನ ಕತ್ತರಿಸಿಯೇ ಹಾಕ್ತಾನೆ. ಇದು ಇದು ನಾವು ನಿಜವಾಗಿ ಅರ್ಥ ಆಗಬೇಕು. ಇಲ್ಲದಿದ್ರೆ ಅದು ಬಹಳ ಕ್ಯಾಲ್ಕುಲೇಟ್, ಇವಪ್ಪ ಕೊಟ್ಟೆ ಕೊಡ್ತಾನೆ ದುಃಖ ಕೊಡ್ತಾನೆ, ಈ ಒಳಗೆ ಕುರಿತಾ ಇರುತ್ತೆ. ಸಂಶಯ ಅಂಬೋದೆಷ್ಟು ಅಂತ ಹೇಳಿದರೆ ನನ್ ಯಾಕೆ ನನ್ ಪಾಡಿ ನಾನು ಪ್ರವಚನ ಮಾಡಿಕೊಂಡು ಹೋಗದೆ ನಿಮ್ಮನ್ನ ಸಂಶಯ ಕೇಳಿ ಕೇಳಿ ಅಂತ ಅದನ್ನು ಪರಿಹಾರ ಮಾಡೋದರಲ್ಲಿ ಯಾಕೆ ನನ್ನಷ್ಟು ಭರ ಅಂದರೆ, ಸಂಶಯ ಬಂದರೆ ಮನುಷ್ಯನ ಪ್ರವೃತ್ತಿ ಅಂದರೆ ಪ್ರವಚನ ಕೇಳಿ ಹೋದರೆ ಅಡ್ಡಿ ಇಲ್ಲ, ಅನುಷ್ಠಾನಕ್ಕಿಡಬೇಕಾದರೆ ಸಂಶಯ ಕೂತಿದ್ರೆ ಕೊರಿತಾ ಇರುತ್ತೆ. ಆ ಕೊರತ ಇದ್ದಾಗ ಅನುಷ್ಠಾನ ನಡೆಯಲ್ಲ. ಅದ್ ಹೇಗೆ ಅಂದ್ರೆ ಗಾಲಕ್ಕೆ ಮೀನು ಸಿಗುತ್ತೆ, ತಪ್ಪಿಸ್ಕೊಂಡೇನೆ ಹೋಗುತ್ತೆ. ಆ ಸಿಕ್ಕಿಕೊಂಡದ್ದಕ್ಕೆ ಗಾಯ ಆಗಿ ಬದುಕಿದಷ್ಟು ಕಾಲ ನೋವಿನಿಂದ ಒತ್ತಾಡ್ತಾ ಇರುತ್ತದು. ಆ ತರ ಸಂಶಯ ನಮಗೆ. ಆ ಸಂಶಯ ನಿಮ್ಮದು ಪರಿಹಾರ ಮಾಡಿದರೆ 100 ಪ್ರವಚನ ಮಾಡಿದಷ್ಟು ಫಲ. ಒಬ್ಬರ ಸಂಶಯ ಪರಿಹಾರ ಆಗಿ ದೃಢವಾಗಿ ದೇವರಲ್ಲಿ ಒಂದು ಕ್ಷಣ ನಂಬಿಕೆ ಬಂದರೆ ಅದು ಹಾಗೆ ಮುಂದುವರಿದರೆ ಅದರಲ್ಲಿ ದೇವರು ತೃಪ್ತಿ ಆಗುವಷ್ಟು 1 kg ಗಂಧ ಹಾಕಿದ್ರು ದೇವರಿಗೆ ತೃಪ್ತಿ ಆಗಲ್ಲ. ಅದಕ್ಕೆ ಅದನ್ನ ಹೇಳ್ತಾ ಇದ್ದಾರೆ. ಸರಿ, ನಂತರ ಸಂಹನನ ಕುಪಚಯ ಅಂದ್ರೆ ಅರ್ಥ ಹೇಳಿದ್ರ, ನಂತರ ಕರಣಕ್ಕೆ ಹಾಗೆಯೇ ಕರಣಕ್ಕೆ ಇಂದ್ರಿಯಗಳಿಗೆ ಹಾಗೆಯೇ ಕರಣಗಳಿಗೆ ಅಂದರೆ ಇಂದ್ರಿಯಗಳಿಗೆ ಆನಂದ ಆನಂದವನ್ನು ಇಲ್ಲಿ ಇಂದ್ರಿಯಗಳು ಅಂದರೆ ಜಡ ಬರ್ಕೋಬೇಡಿ, ತಿಳ್ಕೊಳ್ಳಿ. ಇಂದ್ರಿಯಗಳು ಅಂದ್ರೆ ಜಡ, ಅದಕ್ಕೆ ಆನಂದ ಹೇಗಾಗುತ್ತೆ ಅಂದರೆ ಇಂದ್ರಿಯಗಳ ಮೂಲಕ ಜೀವನಿಗೆ ಆನಂದ. ಆ ಇಂದ್ರಿಯಗಳಲ್ಲಿ ತನ್ನ ಇಂದ್ರಿಯಗಳು ಪ್ರಕಾಶತಃ ಇಟ್ಟು ವ್ಯಾಪ್ತನಾಗಿರ್ತಾನೆ ಅವನ. ಎರಡು ನೋಡಿ ಇಲ್ಲಿ ವ್ಯತ್ಯಾಸ. ಜೀವನ ಸ್ವರೂಪ ಇಂದ್ರಿಯ ಒಳಗೆ ಹಾಗೆ ಇರುತ್ತೆ, ಅದೆಲ್ಲಿಗೂ ಬರಲ್ಲ. ಆದರೆ ಅವನ ಇಡೀ ಸ್ವರೂಪ ದೇಹದ ಪ್ರಕಾಶ ಇಂದ್ರಿಯಗಳ ಆಕಾರದಲ್ಲಿ, ಅವನ ಶರೀರ ಆಕಾರದಲ್ಲಿ ಪ್ರಕಾಶ ಹೊರಟು ನಮ್ಮ ಇಂದ್ರಿಯಗಳಲ್ಲಿ ಎಲ್ಲಾ ಕಡೆ ಈ ಶರೀರದ ಇಂದ್ರಿಯಗಳಲ್ಲಿ ನಿಂತಿರುತ್ತೆ. ಅಲ್ಲಲ್ಲಿ ಈ ಸ್ಥೂಲ ದೇಹದ ಇಂದ್ರಿಯಗಳಲ್ಲಿ ವ್ಯಾಪಿಸಿ ನಿಂತ ಜೀವನ ಪ್ರಕಾಶ ರೂಪ ಇಂದ್ರಿಯಗಳಿಗೆ ಆನಂದ ಕೊಡುತ್ತಾನೆ. ಇದು ಬರೆದುಕೊಳ್ಳಿ. ಏನಂತ? ಇಂದ್ರಿಯಗಳಿಗೆ ಆನಂದವನ್ನು ಎಂದರೆ ಈ ಸ್ಥೂಲ ದೇಹದಲ್ಲಿ ಇರುವ ಇಂದ್ರಿಯಗಳಲ್ಲಿ ವ್ಯಾಪಿಸಿರುವ ಪ್ರಕಾಶ ರೂಪನಾದ ಜೀವನ ಇಂದ್ರಿಯಗಳಿಗೆ ಆನಂದವನ್ನು ಕೊಡುತ್ತಾನೆ. ಅನಿಮಿಷರಿಗೆ ನಿಮೇಷ ಎಂದರೆ ಅನಿಮಿಷರಿಗೆ ಎಂಬುದರ ಅರ್ಥ. ನಿಮೇಷ ಎಂದರೆ ಕಣ್ಣು ರೆಪ್ಪೆ ಹಾಕುವುದು. ಅದಿಲ್ಲದವರು ಅನಿಮಿಷರು. ರೆಪ್ಪೆ ಇರುತ್ತೆ ಹಾಕಲ್ಲ. ಎಂಥ ಡೌಟ್ ಬರುತ್ತಲ್ಲ. ಹೌದಾ, ದೇವತೆಗಳ ಕಣ್ಣಿನ ರೆಪ್ಪೆ ಇರಲ್ಲ ಅನ್ಕೊಂಡ? ಸರಿ ಸರಿ, ಪಾಪ ಅವ್ರಿಗೆ ಬಹಳ ಬೀಳಾಗ್ಬಿಡ್ತಾರೆ ದೇವತೆಗಳೆಲ್ಲ, ನೀವೆಲ್ಲ ಈಗ ಅನ್ಕೊಂಡ್ಬಿಟ್ರೆ. ಹಾಗೆ ಒಳ್ಳೆ ಸಮಸ್ಯೆ ಪರಿಹಾರ. ಇಲ್ಲದಿದ್ರೆ ಇಂದ್ರ ಚಂದ್ರ ಮೊದಲಾದವನ ಕಣ್ಣು ರೆಪ್ಪೆ ಇಲ್ಲದೆ ಉಳಿಸ್ಕೊಂಡ್ಬಿಟ್ರೆ, ನೀವೇ ಚಿಂತನೆ ಮಾಡಿದ್ರೆ ಅದರಿಂದ ಏನಾಗುತ್ತೆ ಗೊತ್ತಾ? ಅಲ್ಲ ಕೇಳಿ, ಒಂದು ನಿಮಿಷ ಕೇಳಿ, ಮಧ್ಯೆ ಮಾತಾಡ್ಬೇಡಿ. ಅವಧಿಗೆ ಕಣ್ಣು ರೆಪ್ಪೆ ಇಲ್ಲ ಅಂತ ನೀವು ಚಿಂತನೆ ಮಾಡಿದ್ರೆ ನಿಮಗೆ ಕಣ್ಣೇ ಇಲ್ಲದೆ ಹೋಗ್ಬಿಡುತ್ತೆ. ಆದ್ದರಿಂದ ತಿಳುವಳಿಕೆ ಸರಿಯಾಗಿರಬೇಕು ಇಷ್ಟೇ. ಅವರೆಲ್ಲ ನಮ್ ಬಿಂಬರು, ಅವರನ್ನು ಹೇಗೆ ಚಿಂತನೆ ಮಾಡಿದ್ರೆ ಪ್ರತಿಬಿಂಬ ಕರೆಯ ಪಾಡಾಗುತ್ತೆ ಅಷ್ಟೇ ಅಲ್ವಾ? ಆದ್ದರಿಂದ ಸರಿಯಾಗಿ ಕೇಳಿದಿರಿ, ಪರಿಹಾರ ಆಗಲಿ. ಹಾ, ಅನಿಮಿಷರಿಗೆ ಅಂದರೆ ದೇವತೆಗಳಿಗೆ ಆತ್ಮ ಪ್ರದರ್ಶನ ತನ್ನದೇ ಆದ ಆಯಾ ರಸಗಳಲ್ಲಿರುವ ಅವರವರ ರಸಗಳಲ್ಲಿರುವ ತನ್ನ ರೂಪದ ದರ್ಶನ ಸುಖವನು ಆನಂದವನ್ನು ಆನವ
ತಗೊಳ್ಳೋ ರಸದಲ್ಲಿ ಬೇರೆ ರೂಪ, ಇಂದ್ರಿಯಗಳಿಗೆ ಕೊಡೋ ರಸ ಕೇಳಿಸ್ಕೊಡ್ತಾನೆ ಅದರಲ್ಲಿ ಮತ್ತೆ ಬೇರೆ ರೂಪ,
ಎಲ್ಲ ಅವನದ್ದೇ ಬೇರೆ 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 ರೂಪಗಳಿರುತ್ತೆ.
ಈ ರಸದಲ್ಲಿ ಅವನದ ಈ ರೂಪ ಅಂತ ಅಲ್ಲ,
ಅವನದ್ದೇ ತುಂಬಾ ರೂಪಗಳಿರುತ್ತೆ. ಎಷ್ಟು ಅಂದರೆ ಅವನು ಸಾಕ್ಷಾತ್ ಆಗಿ ತಗೊಳ್ಳೋ ರೂಪಗಳು ಕೆಲವು. ಹಾ, ಆ ರೂಪಗಳಲ್ಲದೆ ಆ ರಸಗಳಲ್ಲಿ ದೇವತೆಗಳ ರಸಗಳಿರುತ್ತಲ್ಲ, ಅಲ್ಲಿ ದೇವರ ರೂಪಗಳು ಬೇರೆ ಇರುತ್ತೆ. ಆ ದೇವತೆಗಳ ರಸಗಳನ್ನ ದೇವತೆಗಳಿಗೆ ಉಣಿಸುವಾಗ ಅಲ್ಲಿರುವ ತನ್ನ ರೂಪಗಳನ್ನು ತಾನು ಸ್ವೀಕಾರ ಮಾಡ್ತಾನೆ.
ಅಷ್ಟು ರೂಪಗಳಿರ್ತವೆ ಅಂದ್ರೆ ಆ ವಿಷ್ಣು ಸರಸ್ವತಿ ಅಂತರ್ಗತ ವಿಷ್ಣು ಅಷ್ಟು ರೂಪದಿಂದ ಇರ್ತಾನೆ ಅಂತ ಅರ್ಥನಾ? ಅಥವಾ ಆ ರೂಪ ಬೇರೆ ಈ ರೂಪ ಬೇರೆ?
ದೇವರು ಹಾಲಿನಲ್ಲಿ, ಹಾಲಿದೆ, ಹಾಲಿನಲ್ಲಿ ಎಷ್ಟು ಕಣಗಳು ಅಲ್ಲ? ಆದರೆ ಅಲ್ಲಿ 354 ರೂಪಗಳಿಂದ ಭಗವಂತ ನಿಂತಿದ್ದು ಆ ರಸವನ್ನ ಧಾರಣೆ ಮಾಡಿರುತ್ತಾನೆ. ದೇವರ ರಸ ರೂಪಗಳೆಷ್ಟು? 354 ರಸ ರೂಪಗಳಿರುತ್ತೆ. ಆ ಧಾರಕ ರೂಪಗಳು ಬೇರೆ, ಮಿಕ್ಕ ರೂಪಗಳು ಬೇರೆ. ಹಾಲಿನ ಆಕಾರದಲ್ಲಿ ಹಾಲನ್ನು ಹಿಡಿದಿರುವ ರೂಪಗಳು ಬೇರೆ. ಇಲ್ಲಿ ಹೇಳಿದ್ದು ಕ್ಷೀರ ಅಂದಾಗ ಅದರೊಳಗಿರುವ ರಸ ರೂಪಗಳೆಷ್ಟು? ಸರಸ್ವತಿ ದೇವಿ ಒಳಗೆ ಇದ್ದ ದೇವರ ರೂಪಗಳು 354.
ಅದೇ ವಿಷ್ಣು ರೂಪ 354 ರೂಪ.
ಹೌದೌದು.
ಈಗ 1 ಲೀಟರ್ ಹಾಲಾದ್ರೂ ಅಷ್ಟೇ, 100 ಲೀಟರ್
ದೊಡ್ಡ ರೂಪ ಚಿಕ್ಕ ರೂಪ,
ದೊಡ್ಡ ರೂಪ ಎಷ್ಟು ಕ್ವಾಂಟಿಟಿ ಇದ್ರೂ ನಂಬರ್ ಅಷ್ಟೇ
ಅಷ್ಟೇ. ಟ್ಯಾಂಕರ್ ತುಂಬಾ ತಂದರೂ ಕೂಡ ಅಷ್ಟೇ ಇರುತ್ತೆ, ದೊಡ್ಡ ರೂಪ ಇರುತ್ತೆ, ಸೈಜ್ ದೊಡ್ಡದ. 354 ರೂಪಗಳಿಂದ ಇರ್ತಾನೆ, ಕೌಂಟ್ ಕರೆಕ್ಟ್ ಅದು. ಅದು ನೀವು ಹಾಲು ಜಾಸ್ತಿ ತಂದ್ರ ದೊಡ್ಡ ರೂಪದಿಂದ ವ್ಯಾಪ್ತನ ಆಗ್ತಾನೆ, ಚೂರು ಹಾಕಿದಿರ ಚಿಕ್ಕ ಚಿಕ್ಕ ರೂಪಗಳಿಂದ ಇರ್ತಾನೆ. ಒಟ್ಟಾರೆ ರೂಪಗಳ ಸಂಖ್ಯೆ ಅಂತೂ
ದೇವತೆಗಳು ಹೇಳ್ತಾರೆ, ಯಾವ ಯಾವ ದೇವತೆಗಳಿಗೆ ಪದಾರ್ಥಗಳಿಗೆ ಆ ದೇವತೆಗಳು ಅಷ್ಟರೂಪದಿಂದಾನೇ ಇರ್ಬೇಕು.
ಅವರೆಲ್ಲ ಅಷ್ಟರೂಪದಿಂದ ಇರಬೇಕು ಅಂತ ನಿಯಮ ಇಲ್ಲ, ದೇವ ಅಷ್ಟರೂಪದಿಂದ ಇರ್ತಾನೆ. ಪ್ರತಿಯೊಂದು ಪದಾರ್ಥದಲ್ಲೂ ಇಷ್ಟು ರೂಲ್ ಏನದು ಅಂದ್ರೆ, ಪ್ರತಿಯೊಂದು ಪದಾರ್ಥದಲ್ಲೂ ಪ್ರತಿಯೊಬ್ಬ ದೇವತೆ ಇದ್ದಾರೆ. ಅದು ಮೊದಲೇ ಹೇಳಿತ್ತು ಷೋಡಶಿಯಲ್ಲಿ, ಪ್ರತಿಯೊಂದು ಪದಾರ್ಥದಲ್ಲೂ ಪ್ರತಿಯೊಂದು ಇಂದ್ರಿಯದಲ್ಲೂ ಪ್ರತಿಯೊಬ್ಬ ದೇವತೆ ಇದ್ದಾರೆ, ವಿಶೇಷವಾಗಿ ನಿಂತವರು ಒಬ್ಬೊಬ್ಬರು ಅಂತ ಅಲ್ಲಿ ಹೇಳಿದ್ದು. ಹ, ಅಲ್ಲಿ ಅವರು ನಿಂತಿರುವಾಗ ಅವರ ಮೂಲಕ ಆ ಪದಾರ್ಥದಲ್ಲಿ ದೇವರ ರಸರೂಪ 354 ನಿಂತಿರುತ್ತೆ. ದೇವರ ರೂಪ ಆ ಪದಾರ್ಥದಲ್ಲಿದ್ದರೆ ಅಲ್ಲಿ ಈ ದೇವತೆ ವ್ಯಾಪ್ತವಾಗಿ ನಿಂತಿರ್ತಾರೆ. ಇಡೀ ಹಾಲಲ್ಲಿ ವ್ಯಾಪಿಸಿ ನಿಂತದ್ದು ರೂಪ ದೇವತೆ, ಆ ದೇವತೆಯ ರೂಪದಲ್ಲಿ ದೇವರ ರೂಪಗಳಿಷ್ಟು, ರಸವನ್ನು ಕೊಡತಕ್ಕ ರೂಪಗಳಿಷ್ಟು.
ದೇವತೆಗಳಿಗೆ ಉಣಿಸುವ ರೂಪಗಳು ಬೇರೆ.
ನಾ ಇಷ್ಟು ಹೇಳೋದು, ಎಲ್ಲಾ ಸ್ವಾಖ್ಯ ರಸಗಳೇ ತಾನು ಸಾಕ್ಷಿ. ನೀವು ಹಾಲು ದೇವರ ಮುಂದಿಟ್ಟರಿ, ದೇವರು ತಗೊಂಡ ಸ್ವಾಖ್ಯ ರಸ ತಗೊಂಡ, ನಂತರ ಅದೇ ಹಾಲನ್ನ ಲಕ್ಷ್ಮೀ ದೇವಿಗೆ ಕೃಷ್ಣಾರ್ಪಣ ಅಂದ್ರಿ, ಮಹಾಲಕ್ಷ್ಮಿ ಅಂತರ್ಗದ ದೇವರಿಗೆ ಅಂತ. ಆಗ ಹಾಲಿನೊಳಗಿರುವ ಲಕ್ಷ್ಮೀ ರಸ, ಆ ಲಕ್ಷ್ಮೀ ರಸವನ್ನ ಲಕ್ಷ್ಮೀ ದೇವಿಗೆ ಉಣಿಸ್ತಾನೆ. ಆ ಉಣಿಸೋ ಕಾಲಕ್ಕೆ ಲಕ್ಷ್ಮೀದೇವಿ ರಸದಲ್ಲಿ ಪ್ರತ್ಯೇಕ ದೇವರ ರಸರೂಪಗಳಿರುತ್ತೆ. ಆ ಲಕ್ಷ್ಮೀದೇವಿಗೆ ಕೊಡುವಾಗ ಲಕ್ಷ್ಮೀ ರಸದೊಳಗಿರುವ ತನ್ನ ರೂಪ ಮತ್ತು ತಾನು ತಗೊಂಡು ಲಕ್ಷ್ಮೀ ರಸ ಆಕೆಗೆ ಉಣಿಸ್ತಾನೆ. ಹಾಗೆ ಪ್ರಾಣದೇವರ ರಸ ಪ್ರಾಣದೇವರಿಗೆ ಕೊಡುವಾಗ ಪ್ರಾಣ ರಸದಲ್ಲಿ ಲಕ್ಷ್ಮೀ ರಸ ಇದ್ದೇ ಇರುತ್ತೆ. ಆದ್ದರಿಂದ ಪ್ರಾಣದೇವರೊಳಗಿರುವ ಲಕ್ಷ್ಮೀ ದೇವಿಗೆ ಪ್ರಾಣ ರಸದೊಳಗಿರುವ ಲಕ್ಷ್ಮೀ ರಸ ಉಣಿಸ್ತಾನೆ. ಆಗ ಪ್ರಾಣ ರಸದಲ್ಲಿರುವ ಲಕ್ಷ್ಮೀ ರಸದಲ್ಲಿರುವ ತನ್ನ ರೂಪ ಲಕ್ಷ್ಮೀದೇವಿಗೆ ಉಣಿಸಿ ಲಕ್ಷ್ಮೀ ರಸ ಉಣಿಸಿ ಪ್ರಾಣ ರಸದಲ್ಲಿ ಪ್ರತ್ಯೇಕ ಮತ್ತೊಂದು ರೂಪ ಇರುತ್ತೆ. ಆ ರೂಪವನ್ನ ಪ್ರಾಣದೇವರೊಳಗಿದ್ದು ತಾನು ಸ್ವೀಕಾರ ಮಾಡಿ ಪ್ರಾಣ ರಸವನ್ನು ಪ್ರಾಣದೇವರಿಗೆ ಕೊಡುತ್ತಾರೆ. ಅವರ ಇಷ್ಟು ಯಾರ ಯಾರ ರಸ ಎಷ್ಟೆಷ್ಟಿವೋ ಅಷ್ಟಷ್ಟು ರೂಪಗಳಿಂದ ದೇವರಿದ್ದೇ ಇರ್ತಾರೆ. ಅಷ್ಟಲ್ಲದೆ ಆಯಾ ರಸಗಳು ಅಂದ್ರೆ ದೇವತೆಗಳೆಲ್ಲ ಬರ್ತಾರಲ್ಲ, ಅವರವರಿಗಿಂತ ದೊಡ್ಡವರೆಲ್ಲ ಅಲ್ಲಿ ರಸರೂಪದಿಂದಿದ್ದರೆ ಅಲ್ಲಲ್ಲೂ ದೇವರು ಪ್ರತ್ಯೇಕ ಪ್ರತ್ಯೇಕ ರೂಪಗಳಿಂದಿದ್ದು ಒಬ್ಬೊಬ್ಬರಿಗೆ ಕೊಡುವಾಗ ಅವರವರ ದೊಡ್ಡವರಿಗೆ ಆಯಾ ರಸದಲ್ಲಿರುವ ಆ ರೂಪಗಳು ಕೊಡುತ್ತಾ ಬರ್ತಾರೆ.
ಕೊಡ್ತಾನೆ ಉಣಿಸ್ತಾನೆ ಅಂದ್ರೆ ಅವರವರ ರಸಗಳಲ್ಲಿರುವ ತನ್ನ ರೂಪನ ಅವರು ತೋರಿಸ್ತಾನೆ.
ತನ್ನ ರೂಪ ತಾನು ತಗೊಂಡು
ಅಮ್ಮ
ಒಂದು ನಿಮಿಷ, ತನ್ನ ರೂಪ ತಾನು ಸ್ವೀಕಾರ ಮಾಡಿ ಅವರ ರಸ ಅವರಿಗೆ ಕೊಟ್ಟರೆ ಆನಂದ ಆಗುತ್ತೆ. ಅವರ ರಸ ಅವರಿಗೆ ಕೊಡೋದು ಅಂದ್ರೆ ಏನು ಅಂದರೆ ಅವರಿಗೆ ಆನಂದಪ್ರದನಾಗಿರೋದು. ಆನಂದಪ್ರದ ಹೇಗೆ ಅಂದರೆ ಆ ರಸದೊಳಗಿರುವ ಅಂದರೆ ಅವರು ಉಣ್ಣುವ ಅವರಿಗೆ ಹೋಗುತ್ತಲ್ಲ ಅಲ್ಲಿರುವ ತನ್ನ ರೂಪದ ದರ್ಶನ ಕೊಡುತ್ತಾರೆ. ಇಲ್ಲಿ ರಸವನ್ನ ಅವರಿಗೆ ಕೊಟ್ಟು ಇಲ್ಲಿ ಆತ್ಮ ಪ್ರದರ್ಶನ ಸುಖ ಅಂದರೆ ಪದಾರ್ಥಗತ ರೂಪಗಳು ಮಾತ್ರ ಅಲ್ಲ, ಭೋಜನ ಮಾಡಿಸಿದ್ದಕ್ಕೆ ಆ ಕೆಲಸಕ್ಕೆ ಫಲ ಬೇಕಲ್ಲ ತನ್ನ ರೂಪ ದರ್ಶನ ಕೊಡುತ್ತಾನೆ. ಪದಾರ್ಥಗತ ರೂಪದ ದರ್ಶನ ಒಂದು, ಅವರು ಕೆಲಸ ಮಾಡಿದ್ದಕ್ಕೆ ಅವರೊಳಗಿರುವ ಭಗವದ್ ರೂಪ ದರ್ಶನ ಅವರಿಗಾಗುತ್ತೆ. ಅವರಿಗೆಲ್ಲರಿಗೂ ಕೂಡ ವಾಯುದೇವರಿಗೆ ಬಿಟ್ಟು ಮಿಕ್ಕ ಎಲ್ಲಾ ದೇವತೆಗಳಿಗೂ ಕೂಡ ಅವರವರ ಹೃದಯದಲ್ಲಿರುವ ರೂಪ ದರ್ಶನ ಸದಾ ಇರಲ್ಲ, ಅದು ವಿಶೇಷ. ಅವರವರಿಂದ ಆಯಾ ಕೆಲಸಗಳನ್ನ ಮಾಡಿಸಿ ಆಯಾ ಭೋಜನ ಕಾಲದಲ್ಲಿ ಆಯಾ ರಸಗಳಲ್ಲಿರುವ ತನ್ನ ರೂಪ ದರ್ಶನ ಅಲ್ಲದೆ ಅವರವರ ಹೃದಯದಲ್ಲಿರುವ ರೂಪ ದರ್ಶನ. ಯಾಕೆ? ಆ ಕೆಲಸ ಮಾಡಿಸಿದ್ದಕ್ಕೆ. ಏನು ಭೋಜನ ಕೆಲಸ ಅವರ ಮೂಲಕ ನಮ್ಮಿಂದ ಮಾಡಿಸಿದ್ರಲ್ಲ ಅದನ್ನು ಆತ್ಮ ಪ್ರದರ್ಶನ ಸುಖವ ನೀವ ಹರಿ ಅಂತ ಹೇಳಿದ್ರು.
ಅಂದ್ರೆ ಅವರು ಅನಂತ ಜೀವರಾಶಿಗಳಲ್ಲಿ ಅನಂತ ರೂಪಗಳಿಂದ ಮಾಡಿಸ್ತಾನೆ ಇರ್ತಾರೆ ಕೆಲಸ, ಅವಾಗ ಒಂದಲ್ಲ ಒಂದು ದೇಹದಲ್ಲಿ ಅವ್ರ ದರ್ಶನ ಆಗ್ತಾನೆ ಇರುತ್ತೆ. ಇಲ್ಲ ಯಾವಾಗೂ ಇರಲ್ಲ, ಯಾವಾಗೂ ಇದ್ದೇ ಇರುತ್ತೆ.
ಅವರ ಅನಂತ ರೂಪಗಳಿದ್ದರೆ ಅನಂತ ಜೀವರಾಶಿಗಳಲ್ಲಿ ಅನಂತ ರೂಪಗಳಿಗೂ ಎಲ್ಲಾ ಕಾಲದಲ್ಲಿ ಇರಲ್ಲ. ಈ ಶರೀರದಲ್ಲಿದ್ದದ್ದು ಈ ಊಟ ಆದಾಗ ಅವರ ದರ್ಶನ ಆದಾಗ ಇನ್ನೊಂದು ಶರೀರದಲ್ಲಿ ಏನೂ ಇರಲ್ಲ. ಹೌದಾ? ಇಂದ್ರದೇವರಿಗೆ ದೇವರ ದರ್ಶನ ಆಗ್ತಾ ಇತ್ತು, ಅರ್ಜುನನಿಗೆ ಏನಾಗ್ತಾ ಇದ್ದಿಲ್ಲ, ಇಬ್ಬರು ಒಂದೇ. ಇಲ್ಲಿ ಸುಖ ಇಲ್ಲ, ದರ್ಶನ ಇಲ್ಲ, ಅಲ್ಲಿದ್ದು ಸುಖ ದರ್ಶನ ಇದೆ, ಆ ರೀತಿ ವ್ಯತ್ಯಾಸ. ಸರಿನಾ? ಈ ರೀತಿಯಲ್ಲಿ ಪ್ರದರ್ಶನ ಸುಖವನು ಈವ ಹರಿ. ಈವ ಅಂದರೆ ಸ್ವತಂತ್ರನಾಗಿ ಕೊಡುವ ಆನಂದವನ್ನು. ಈವ ಈವ ಅಂದರೆ ಸ್ವತಂತ್ರನಾಗಿ ಕೊಡುವ ಯಾರು? ಹರಿ, ಅವರವರ ಬಿಂಬ ಮೂರ್ತಿ. ಕೊನೆಗೆ ಅಲ್ಲಿಗೆ ಹೋಗ್ಬೇಕು, ಇಲ್ಲದಿದ್ರೆ ಯಾವುದು ಪೊತ್ತಿ ಆಗಲ್ಲ. ಹರಿ ಅಂತಿಟ್ಟ ಹರಿ ಅಂದರೆ ಅವರವರ ಬಿಂಬ ಮೂರ್ತಿ ಅಂತ ತಿಳಿಸಿಕೊಟ್ಟು, ನಂತರ ಮುಂದಿನ ಮುಂದಿನ ಪದ್ಯ ಹೇಳಲ್ವ? ನೀಡದಂದದಲಿಪ್ಪಲಿಂಗಕ್ಕೆ ಷೋಡಶಾತ್ಮಕ ರಸವಿಭಾಗವ ಮಾಡಿ ಷೋಡಶ ಕಲೆಗಳಿಗೆ ಉಪಚಯಗಳನ್ನೇ ಕೊಡುತ್ತಾ ಪ್ರೋಢ 72,000 ನಾಡಿಗತ ದೇವತೆಗಳೊಳಗೆ ಇದ್ದು ಆಡುತ ಆನಂದಾತ್ಮ ಚರಿಸುವ ಲೋಕದೊಳುತಾನು. ಇನ್ನ ನಾವು ಉಂಡಂತ ಅನ್ನ ಈ ಸ್ಥೂಲ ದೇಹಕ್ಕೆ ಮಾತ್ರ ಪುಷ್ಟಿ ಕೊಡುತ್ತೋ, ಅನಿರುದ್ಧ ದೇಹಕ್ಕೂ ಲಿಂಗ ದೇಹಕ್ಕೂ ಕೂಡ ಪುಷ್ಟಿ ಕೊಡುತ್ತಾ ಅಂತ ಪ್ರಶ್ನೆ. ಇದು ಯಾರಿಗೆ? ನಮಗ ಎರಡು ಶರೀರ ಬೇರೆ ಇದೆ ಅಂತ ಗೊತ್ತಿದ್ದವರಿಗೆ. ನಮಗೆ ಅನಿರುದ್ಧ ಶರೀರ ಇದೆ, ಲಿಂಗ ಶರೀರ ಇದೆ ಅಂತ ಗೊತ್ತಿದ್ದವರಿಗೆ. ನಮಗೆ ಅನಿರುದ್ಧ ಶರೀರ ಇದೆ, ಲಿಂಗ ಶರೀರ ಇದೆ ಅಂತ ಗೊತ್ತಿದ್ದವರು ಅಂದ್ರೆ ಯಾರು? ಪ್ರವಚನ ಕಾಲದಲ್ಲಿ ಕೇಳಿಬಿಟ್ಟವರು ಗೊತ್ತಿದ್ದವರಲ್ಲ, ಯಾಕಂದ್ರೆ ಮತ್ತೆ ಮರೆತು ಹೋಗೇ ಇರ್ತಾರೆ ಅವರು. ಪ್ರವಚನ ಕಾಲದಲ್ಲಿ ಮಾತ್ರ ನಮಗೆ ಲಿಂಗ ಶರೀರ ಇದೆ, ಅನಿರುದ್ಧ ಶರೀರ ಇದೆ ಅಂತ ತಿಳ್ಕೊಂಡವರು ಅಲ್ಲಿಂದ ಹೊರಟ ಕೂಡಲೇ ಮರೆತು ಹೋಗಿರ್ತಾರೆ. ಆದ್ದರಿಂದ ಅವರು ತಿಳಿದ್ರು ತಿಳಿಯದಿದ್ರು ಒಂದೇ. ಆದರೆ ತಿಳಿದದ್ದನ್ನ ಚಿಂತನೆಗಿಟ್ಟವರು, ಹಾ ನನಗೆ ಇದು ಮಾತ್ರ ಅಲ್ಲ, ಅದು ಯಾವಾಗ ಬರುತ್ತೆ ಹೇಳಿ, ನಾನು ಬಹಳ ಸೂಕ್ಷ್ಮ, ನನ್ನ ಸುತ್ತು ಇರುವುದು ಸ್ವರೂಪ ಲಿಂಗ ದೇಹ, ಅದರ ಸುತ್ತು ಅನಿರುದ್ಧ ದೇಹ, ಅದರ ಸುತ್ತು ಬಹಳ ದೊಡ್ಡದ್ದಿದೆ ಎಂಬುದು ಸದಾ ನೆನೆಯುವವರಿಗೆ. ಈ ನೆನಪು ಸದಾ ಯಾರಿಗಿರುತ್ತೆ ಅಂದರೆ, ನಾನ ಸ್ವತಂತ್ರ ನೀನು ಸ್ವತಂತ್ರ ಅಂತ ಹೇಳುತ್ತೀವಲ್ಲ, ಅನುಭವಿಸಿ ಹೇಳುವವರಿಗೆ ಮಾತ್ರ ಬರುತ್ತೆ. ಆ ನಾನ ಸ್ವತಂತ್ರ ಅಂತ ಹೇಳಲಿಕ್ಕೆ ಬರೀ ಬಾಯಿಯಿಂದ ನಾನ ಸ್ವತಂತ್ರ ಅಂತ ಹೇಳೋದು ಒಂದು, ಚೂರು ಅನುಭವಿಸೋದು ಏನಂತ, ನಾನು ಬಹಳ ಸೂಕ್ಷ್ಮ ಕುದುರೆ ಬಾಲದ ಕೊನೆಯ ಕೂದಲ ತುದಿ ಶತ ವಿಭಾಗವ ಗೈದು ಅದರೊಳ ಗೊಂದನು ಶತ ವಿಭಾಗವ ಗೈಯಲು ಎನಿತಿಹುದು ಅನಿತಿಹುದು ಜೀವ ಪರಮಾಣು ನಾನ್ ಆಗಿದ್ದೇನೆ ಅಷ್ಟು ಚಿಕ್ಕವ, ಇಷ್ಟು ದೊಡ್ಡ ಶರೀರ ಹೊತ್ತುಕೊಂಡು ಹೋಗ್ಲಿಕ್ಕಾಗಲ್ಲ, ಇದು ನಾನ ಸ್ವತಂತ್ರ ಅಂದಾಗ ಬರಬೇಕು. ನೀವು ಸ್ಕೂಟರ್ ಡ್ರೈವ್ ಮಾಡ್ತೀರೋ, ಅಡಿಗೆ ಮಾಡ್ತೀರೋ, ಪಾತ್ರೆ ತೆಗ್ತಿರೋ, ಏನೇನ್ ಮಾಡ್ತೀರೋ, ಆ ಮಾಡೋ ಕಾಲಕ್ಕೆಲ್ಲ ಈ ಶರೀರದ ಕೈ ಕಾಲು ಕದಲಿಸಿ ಮಾಡಬೇಕು, ಆ ತಾಕತ್ತು ನನಗಿಲ್ಲ, ಬಹಳ ಸೂಕ್ಷ್ಮ ನಾನು, ಈ ಶರೀರ ಕದಲಿಸಲಿಕ್ಕಾಗಲ್ಲ ಅಂತ ಪಾತ್ರೆ ತಿಕ್ಕೋ ಕಾಲಕ್ಕೆ ಆ ಸ್ವಾಮಿಯೇ ನನ್ನ ಕೈ ಸುತ್ತು ಕೈ ಇಟ್ಟು ಮಾಡಿಸ್ತಾ ಇದ್ದಾನೆ, ನಾನು ಅಸ್ವತಂತ್ರ ಅವನು ಸ್ವತಂತ್ರ ಅಂಬುದು ಅನುಭವಿಸಿ ಹೇಳ್ತಾ ಬಂದರೆ, ಹೆಜ್ಜೆ ಹೆಜ್ಜೆಗೂ ಹೇಳ್ತಾ ಬಂದ್ರೆ ಅದರ ಎಫೆಕ್ಟ್ ಹೇಗಿರುತ್ತೆ? ದೊಡ್ಡ ಮಂತ್ರ ಅದು, ಚಿಕ್ಕದಲ್ಲ. ಏನು ನಮ್ ಕೈಗೆ ಬಂತು ಅಂತ ಚೆಲ್ಲಿಕೋಬೇಕಾಗಿಲ್ಲ. ಹೇಳ್ತಾರೆ ಯಾರು, ನಮ್ಮ ಜಮಖಂಡಿ ಆಚಾರ ಹೇಳ್ತಾರೆ, ಕೋಳಿಗೆ ಹೆಕ್ಕಲಿಕ್ಕೆ ಬರುತ್ತೆ ಅಂತಷ್ಟು ಮಾತ್ರಕ್ಕೆ ಮುತ್ತು ಚೆಲ್ಲುತ್ತಾರ ಅದರ ಮುಂದೆ ಅಂತ. ಹಾಗೆ ನಮ್ ಪರಿಸ್ಥಿತಿ ಆಗ್ಬಾರದು. ಅರ್ಥ ಏನು? ಹೇಳಿದ್ದನ್ನ ಚೆನ್ನಾಗಿ ಚಿಂತನೆ ಮಾಡ್ತಾ ಬರಬೇಕು. ಹೇಗೆ ಇಷ್ಟವರೆಗೂ ಬಂತು? ಕೌಂಟ್ ಏನೋ ಬಂತಲ್ಲ, ಕೌಂಟ್ ಏನೋ ಬರ್ತಾ ಇದೆ. ಕೆಲವರಿಗೆ 10,000 ಬಂತು, ನೀನೇ ಸ್ವತಂತ್ರ ನಾನು ಸ್ವತಂತ್ರ, ಏನು ಬರ್ತಾ ಇಲ್ವಾ? 8,000 ಬರ್ತಾ ಇದೆ, 5-6 ಬಂತ, ಅದನ್ನ 7 ಮಾಡಿ, ಸ್ವಲ್ಪ ಜಾಸ್ತಿ ಮಾಡಿ, ದಿನೇ ಜಾಸ್ತಿ ಮಾಡಿ, 10 ಮುಗಿಯುತ್ತೆ. 10 ಬರುತ್ತಾ? ಆ 10 ಬಂದ ಮೇಲೆ ಒಂದೊಂದಕ್ಕೂ ಅರ್ಥ ಸೇರಿಸಿ, ಒಂದು ಕ್ಷಣ ನೀ ಸ್ವತಂತ್ರ ಅಂದಾಗ ಒಂದು ಕ್ಷಣ ಬರಲ್ಲ, ಹೀಗ್ ಮಾಡಬಹುದಲ್ಲ. ನೀನೇ ಸ್ವತಂತ್ರ ಅಂತಂದಾಗ ನನ್ನ ಶರೀರದಲ್ಲಿ ತತ್ವಾಭಿಮಾನಿಗಳನ್ನಿಟ್ಟು ಹೊರಗೂ ಒಳಗೂ, ಹೊರಗೆ ವಿರಾಟ್ ರೂಪಿಯಾಗಿ, ಒಳಗೆ ಅನಂತ ರೂಪಗಳಿಂದ ನಿಂತ ನೀನು. ಈ ನೀನು ಒಂದು ಕೂಡಲೆ ಟೋಟಲ್ ಪಿಕ್ಚರ್. ಹೇಗೆ ಇವಾಗ ನಿಮ್ಮ ಒಬ್ಬೊಬ್ಬರನ್ನ ನೆನೆಯಬಹುದು, ಆದರೆ ನೀವೆಲ್ಲ ಅಂದಾಗ ನನ್ನ ಕಣ್ಣು ಮುಂದೆ ಇಷ್ಟು ಗುಂಪು ಕೂತದ್ದು ಬರತ್ತಾ? ಫೋಟೋ ಇಟ್ರೆ ಏನೋ, ಗಿರಿನಗರದಲ್ಲಿ ಪ್ರವಚನಕ್ಕೆ ಬಂದವರು ಅಂದ್ರೆ ಒಬ್ಬೊಬ್ಬರು ನೆನೀಬೇಕಾ? ಥಟ್ ಅಂತ ಕಣ್ಣು ಮುಂದೆ ನೀವು ಕೂತದ್ದೆಲ್ಲ ನೆನಪಿಗೆ ಬರುತ್ತಲ್ಲ. ಹಾಗೆ ನಮ್ಮ ಇಡೀ ಶರೀರದಲ್ಲಿ ದೇವರು ದೇವತೆಗಳಿದ್ದಾರಪ್ಪ. ಆ ಎಲ್ಲರನ್ನ ಒಂದು ಸಲ ನೀನು ಅಂದರೆ ಇಷ್ಟು ಜನರೊಳಗೆ ನಿಂತ ನೀನು, ಇಷ್ಟು ಜನರೊಳಗೆ ನಿಂತು ನನ್ನ ಸುತ್ತು ಇರುವ ವಿರಾಟ್ ರೂಪಿಯೇ ಇಷ್ಟು ನಿಮ್ಮ ಮನಸ್ಸಿನಲ್ಲಿ ಬೇಡ, ಬಾಯಿಂದ ಬೇಡ. ನೀನೇ ಅಂದಾಗ ಇಷ್ಟು ಸ್ವತಂತ್ರ, ನಾನು ಅಂದಾಗ ಸೂಕ್ಷ್ಮ ರೂಪ ಸದಾ ನೆನೆಸ್ಕೊಳ್ಳಿ. 10,000 ಸಲ ಹೇಳ್ತೀರಾ, ಆ ಸೂಕ್ಷ್ಮ ರೂಪದ್ದು ಸದಾ ನೆನಪಾಗ್ಲಿ. ಆ ಕೆಲಸ ಮಾಡುವಾಗ ನಾನು ಅಂದಾಗ ಸೂಕ್ಷ್ಮ ರೂಪ ತಟ್ ಅಂತ ಬರಲೇಬೇಕು. ನಾನು ಪಾತ್ರೆ ತಿಕ್ಕಲಿಕ್ಕಾಗಲ್ಲ, ಕಸ ಬಳಿಲಿಕ್ಕಾಗಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ಅವನು ಮಾಡಿಸಿದ್ರೆ ಮಾಡುತ್ತೇನೆ, ಇಲ್ಲದ್ರೆ ಇಲ್ಲ ಅಂಬುದು ಸೂರ್ಯನಟ್ಟು ಸತ್ಯವಾಗಿ ಕಾಣತಾ ಇರುತ್ತೆ. ಇದು ದೊಡ್ಡ ಮಂತ್ರ. ಯಾರು ದೊಡ್ಡವರು ಯಾವಾಗ್ಲೂ ಕೂಡ ರಾಮ 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 ಅಂತ ಹೇಳ್ತಾ ಇದ್ರಂತೆ, ಕಾಶಿ ಕುಂಡಲಗರಿ ಆಚಾರ್ಯರು ಅಂತ ಮಹಾನುಭಾವರು. ಅವ್ರ ಹತ್ರ ನನ್ನಂತವ್ರು ಹೋಗಿ, ಅಲ್ಲ ಸ್ವಾಮಿ ನಾವು ರಾಮ ನೀವು ರಾಮ ಅಂದ್ರೆ ಹೇಗೆ? ನೀವು ಬಹಳ ದೊಡ್ಡ ಪಂಡಿತರಲ್ಲ, ನೀವು ಸುಧಾರಿ ಗ್ರಂಥಗಳು ಸದಾ ಪಾರಾಯಣ ಮಾಡಬೇಕಲ್ಲ, ಬರೀ ರಾಮ ರಾಮ ಅಂದ್ರೆ ಹೇಗೆ ಅಂದ್ರೆ? ಅವ್ರ ಅಂದ್ರಂತೆ, ನಾನು ರಾಮ ಅಂಬೋದೆ, ನೀವು ರಾಮ ಅಂಬೋದೆ, ನೀವು ಬರೀ ರಾಮ ಅಂತೀರಾ, ನಾನು ಸುಧಾ ಸೇರಿಸಿ ರಾಮ ಅಂತೇನಷ್ಟೇ ಅಂದ್ರು. ಮನಸ್ಸಿನಲ್ಲಿ ಸುಧಾ ಅರ್ಥ ಬಂದಿರುತ್ತೆ, ಬಾಯಿಯಿಂದ ರಾಮ ಅಂತ ಬರುತ್ತೆ. ನೀವು ತೆಳೆದದ್ದೆಲ್ಲ ಸೇರಿಸೋ ತಾಕತ್ತಿದ್ರೆ ನೀನೇ ಸ್ವತಂತ್ರ ನಾನ ಸ್ವತಂತ್ರ ಅಂಬುದರಲ್ಲಿ ಎಲ್ಲ ಬರುತ್ತೆ. ನೀವು ಬೆಳಿಗ್ಗಿನಿಂದ ರಾತ್ರಿವರೆಗೂ ಚತುರ್ದಶಿ ಷೋಡಶಿ ಅಧ್ಯಾತ್ಮ ರಸರಂಜನಿ ಹರಿಕಥಾಮೃತ ಸಾರ ಪ್ರತಿಯೊಂದನ್ನೂ ಕೂಡ ಇದನೊಳಗೆ ಚಿಂತನೆ ಮಾಡಬಹುದು. ಯಾಕೆಂದ್ರೆ ನಿಮಗೆ ಬಂದ ಸಂಶಯ ಇನ್ನೊಂದು, ಸದಾಕಾಲ ನೀನೇ ಸ್ವತಂತ್ರ ನಾನ ಸ್ವತಂತ್ರ ಅಂತ ಹೇಳ್ತಾ ಕೂತ್ರೆ ಮಿಕ್ಕದ್ದು ಯಾವ ಚಿಂತನೆ ಮಾಡಬೇಕು ಅಂತ ಬಂತಲ್ಲ ಭೂತ. ಅದಕ್ಕೆ ಹೇಳ್ತಾ ಇದ್ದೇನೆ, ಆ ಚಿಂತನೆ ಮಾಡಬೇಕಾಗಿದ್ದೆಲ್ಲ ತಿಳ್ಕೊಂಡು ಅದನ್ನ ಇದರೊಳಗೆ ಸೇರಿಸಿ ಬಿಟ್ರೆ ಚಿಂತನೆಯೂ ಮುಗೀತು, ನೀನು ಸ್ವತಂತ್ರ ನಾನು ಸ್ವತಂತ್ರ ಅಂಬುದು ಬಂತು, ಸಾರ್ಥಕಾಯಿತು ಹೇಳಿದ್ದು. ಇದು ವೇಣುಗೋಪಾಲ ಸರ್ ಹೇಳುತ್ತಾರೆ, ಇದೇ ಸಿದ್ಧ ಮಂತ್ರವೇನ್ನಿ ಅಂತ ಹೇಳ್ತಾರೆ. ಆಧೀನ ತಿಳಿಯುವುದಕ್ಕಿಂತ ಅನ್ಯ ಸಾಧನವಿಲ್ಲ. ನೆಗದು ಬಿದ್ರು ಸರಿ, ಇದೊಂದೇ ಪ್ರಧಾನ ಸಾಧನೆ. ಮಿಕ್ಕದ್ದೆಲ್ಲ ಅದು ಮಾಡಿದೆ, ಇದು ಮಾಡಿದೆ, ಬತ್ತಿ ಮಾಡಿದೆ, ವ್ರತ ಮಾಡಿದೆ, ಎಲ್ಲ ತಿಪ್ಪೆ. ಪ್ರಧಾನ ಜೀವ ಇರಬೇಕು. ಹೇಗಿರುತ್ತೆ ಅಂದ್ರೆ, ನಾವು ಎಲ್ಲ ಮಾಡಿದ್ದು ಸಾಧನೆ, ಇದೊಂದಿಲ್ಲದೆ ದೇವರೇ ಸ್ವತಂತ್ರ ನಾನ ಸ್ವತಂತ್ರ ಎಂಬ ಎಚ್ಚರವಿಲ್ಲದೆ ಮಾಡಿದ ಎಲ್ಲ ಸಾಧನೆ ಎಂಥದ್ದು ಅಂದರೆ, ಒಂದೇ ರೀತಿ ಮೆರವಣಿಗೆ ಆಗ್ತಾ ಇದೆ, ಹೂವಿನ ಹಾರನು ಹಾಕಿದ್ದಾರೆ, ಎಲ್ಲ ಚೆನ್ನಾಗಿದೆ, ಪ್ರಾಣ ಒಂದಿಲ್ಲ. ಆ ಮೆರವಣಿಗೆ ಹೇಗಿರುತ್ತೆ? ಹೆಣದ ಮೆರವಣಿಗೆ ಅಂತ ಯಾರು ನೋಡ್ಲಿಕ್ಕೂ ಹೇಸ್ಕೊಂತಾರಲ್ಲ. ಆದರೆ ಒಂದು ಡಿಫರೆನ್ಸ್ ಏನಂದ್ರೆ, ಈ ಲೋಕದಲ್ಲಿ ಆ ಮೆರವಣಿಗೆ ಪ್ರಾಣ ಇದೋ ಇಲ್ಲೋ ಗೊತ್ತಿಲ್ಲ ಜನಕ್ಕೆ. ನಮ್ಮ ಸಾಧನೆಯಲ್ಲಿ ಅದಕ್ಕೆ ಚಪ್ಪಾಳೆ ತಟ್ಟಿ ಶಾಲು ಹಾಕಿ ಬೆಳ್ಳಿ ತಂಬಿಗೆಗಳು ಕೊಟ್ಟು ಬಹಳ ದುರಂಧರ ಅಂತ ಹೆಸರು ಕೊಡ್ತಾರೆ ಇಲ್ಲಿದ್ದವರು. ಮೇಲಿನವರು ಹೆಣದ ಮೆರವಣಿಗೆ ಅಂತ ಥೂ ಅಂತ ಹೋಗ್ತಾರೆ. ಒಳಗೆ ಕೂತವರು. ಯಾಕೆ? ದೇವರೇ ಸ್ವತಂತ್ರ ಎಂಬ ಪ್ರಾಣ ಇಲ್ಲ ಅಯ್ಯ, ನಾನು ಅಸ್ವತಂತ್ರ ಎಂಬ ಪ್ರಾಣನೇ ಇಲ್ಲ. ಅದಿಲ್ಲದೆ ಎಲ್ಲ ಮೆರವಣಿಗೆ ಮಾಡುತ್ತಾ ಇದ್ದಾರೆ, ಹೆಣಕ್ಕೆ ಮೆರವಣಿಗೆ ಮಾಡಿದಂತೆ. ಛೇ ಅಂತ ನಾವು ಮಾಡಿದ ಪುಣ್ಯ ಅದರಲ್ಲಿ ಭಾಗ ತಗೊಳ್ಳಿಕ್ಕೂ ಅವರಿಗೆ ನಾಚಿಕೆ ಆಗುತ್ತಂತೆ. ದರಿದ್ರ ಈ ಪುಣ್ಯ ತಗೋಬೇಕಲ್ಲ ಅಂತ ಆ ತರ ಆಗ್ಬಿಡುತ್ತೆ. ಆದ್ದರಿಂದ ನಿಮಗೆ ಕೊಟ್ಟದ್ದು ಎಂತಾದ್ದು ಅಂತ ಹೇಳಿದರೆ ಅದ್ಭುತವಾದ ಸಾಧನೆ. ಏನೋ ಆಚಾರ ಹೇಳಿದ್ದಾರೆ ಇದು 7000 ಹೇಳಬೇಕಂದ್ರೆ ಕಾಟಾಚಾರಕ್ಕೆ ಮಾಡಬೇಡಿ. ಇಡೀ ಸಾಧನೆ ಅದರಲ್ಲಿ ಕೂತ್ಕೊಂಡಿದೆ, ನಿಮಗಾಗಿ ಹೇಳಿದ್ದು ಮತ್ತು ಸಿಗಲ್ಲ ಇದು. ಯಾರು ನಿಮ್ಗೆ ಹೀಗೆ ಹೇಳ್ತಾರ? ಸರ್ವಥ ಹೇಳಲ್ಲ. ಇಂತ ಮಂತ್ರಗಳು ಯಾರು ಹೇಳ್ತಾರೆ? ಯಾರು ಹೇಳಲ್ಲ. ಮಾಡಿ ನೋಡಿ, ಅದ್ಭುತವಾಗಿ ಪರಿಣಾಮ ತರ್ತಾ ಬರುತ್ತೆ. ಏನು 7 ಕೋಟಿ ಮಹಾಮಂತ್ರಗಳ ಅರ್ಥ ಅದರಲ್ಲಿ ಕೂತಿದೆ. ಅದರಿಂದ ಅಷ್ಟು ಯಾಕೆ ನೀನೇ ಸ್ವತಂತ್ರ ನಾನ ಸ್ವತಂತ್ರ ಹೇಳ್ತಿರಲ್ಲ, ಆಗ ಶುರು ಮಾಡಿ. ಸ್ವಾಮಿ ನೀನೇ ಸ್ವತಂತ್ರ, ಆಚಾರ ಹೇಳಿದ ಅನುಸಂಧಾನಗಳೆಲ್ಲ ನೀನೇ ತಂದು ಕೊಡಯ್ಯ, ನಮಗಂತೂ ಕೈಲಾಗಲ್ಲ, ನೀನೇ ತಂದು ಕೊಡಬೇಕಂತಾದ್ರು ಹೇಳಿ. ಅವ ಒಳಗಿದ್ದ ಕೊಡ್ತಾ ಹೋಗ್ತಾನೆ ಅಲ್ವಾ ಅಮ್ಮ? ಅಲ್ಲ, ನೀವು ಊಟ ಮಾಡಬೇಕು, ನಾನು ಚೂರು ಬಡಿಸ್ಬೇಕು. ನಾನೇ ಊಟ ಮಾಡಿದ್ರೆ ಆಗಲ್ಲ ಅಲ್ವಾ? ನೀವು ವಿಶೇಷವಾಗಿ ಚಿಂತನೆ ಮಾಡಬೇಕು. ನನ್ನ ಪ್ರಾರ್ಥನೆ ಸದಾ ಇದ್ದೇ ಇರುತ್ತೆ. ಯಾಕಂದ್ರೆ ಯಾವೊಂದು ಪ್ರಾಣಿಯ ಮನಸ್ಸಿನಲ್ಲಿ ಅನುಷ್ಠಾನದ ದೀಪ ಬೆಳಗಿದರೆ ಸಾಕು, ಜಗತ್ತಿನಲ್ಲಿ ಅದರ ಪ್ರಕಾಶ ಎಲ್ಲಾ ಕಡೆ ಬರ್ತಾ ಇರುತ್ತೆ. ಅನುಷ್ಠಾನ ಇಲ್ಲದೆ ಬರೇ ಶಬ್ದ ಸುತ್ತು ತಲೆ ತುಂಬಾ ಶಬ್ದ ಇಟ್ಟುಕೊಂಡು ಏನು ಉಪಯೋಗ? ತಿಪ್ಪೇಲಿ ಹಾಕ್ಬೇಕಾ? ಅದಕ್ಕೆ ದಾಸರ ಹೇಳ್ತಾರೆ, ಅನುಭವವಿಲ್ಲದ ಜ್ಞಾನಕ್ಕೆ ಪ್ರತಿಷ್ಠೆಯೇಚಕೆ ಅಂತಾರೆ. ಅದಕ್ಕೆ ಯಾಕೆ ಮರ್ಯಾದೆ ಕೊಡ್ತೀರಾ? ಅನುಭವಕ್ಕಿಲ್ಲದ ಜ್ಞಾನ ಅಂತಾರೆ. ಆ ರೀತಿಯಲ್ಲಿ ವಿಶೇಷವಾಗಿ ಭಗವಂತ ನಮ್ಮೊಳಗೆ ಹೇಗಿದ್ದಾನೆ, ಹೇಗೆ ಮಾಡುತ್ತಾ ಇದ್ದಾನೆ ಇದು ತಿಳಿಯಿರಿ. ಈ ಚಿಂತನೆ ಮಾಡೋ ಕಾಲಕ್ಕೆ ನೀನು ಸ್ವತಂತ್ರ ನಾನು ಅಸ್ವತಂತ್ರ ಹೇಳ್ತಾ ಬನ್ನಿ. ಹರಿಕಥಾಮೃತಸಾರ ಹೇಳಬೇಡಿ ಅಂದಿಲ್ಲ, ಅದಕ್ಕೂ ಟೈಮ್ ಇಡಿ, ಇದಕ್ಕೂ ಟೈಮ್ ಇಡಿ, ಇದನ್ನ ಹೇಳೋ ಕಾಲಕ್ಕೆ ರುಚಿ ಬರಲಿ ಅಂತ ಹೇಳಿದಷ್ಟೇ. ಇಲ್ಲದಿದ್ದರೆ ರುಚಿ ಬರಲ್ಲ, ಬರೀ ಮೆಕ್ಯಾನಿಕಲ್ ಆಗಿ ಹೇಳ್ತಾ ಇದ್ದೀರ. ಅದಾದ್ರೂ ಹೇಳಿದ್ದೀರಾ? ಇವಚೂರು ಸೇರಿಸ್ತಾ ಹೋದ್ರೆ ಮುಂದೆ ಮುಂದೆ ವಿಶೇಷವಾದ ಅನುಸಂಧಾನಗಳು ನಾನು ಹೇಳ್ಕೊಡ್ಬೇಕಾಗಿಲ್ಲ. ಸೈಕಲ್ ಹೇಳ್ಕೊಡೋ ಕಾಲಕ್ಕೆ ಹಿಂದೆ ಹಿಡ್ಕೊಂಡಿರ್ಬೇಕು, ಮುಂದೆ ಬೀಳ್ತಾನೆ ಅಂತ ನೋಡ್ಬೇಕು, ಪಕ್ಕದಲ್ಲಿ ಒಬ್ರು ಇದ್ರೆ ಇರ್ಬೇಕು, ಅಯ್ಯೋ ಹಾಕ್ಬೇಡ ಹೀಗ್ ಬೇಡ ಅಂತ ಹೇಳ್ಬೇಕು. ಒಂದ್ಸಲ ತುಳಿಲಿಕ್ ಬಂದ್ರೆ ಕೈ ಬಿಟ್ಟೆ ಓಡಿಸ್ತಾ ಇರ್ತಾನೆ. ಆ ಹೇಳಿಕೊಟ್ಟವರು ಕೂಡ ಅವ್ನ ಹಿಂದೆ ಹೋಗಲ್ಲ, ಯಾಕಂದ್ರೆ ಅವನಿಗೆ ಗೊತ್ತು ಅಂತ. ಆದ್ದರಿಂದ ಇವರು ತಮ್ಮ ಪಾಡಿತ ಮನೆಯಲ್ಲಿ ಹೋಗ್ಬಿಡುತ್ತಾರೆ. ಆದ್ದರಿಂದ ನಿಮಗೆ ಈ ಕೈ ಬಿಟ್ಟು ನಿಮ್ ಪಾಡಿಗೆ ನೀವು ಏನು ಸರ್ಕಸ್ ಮಾಡ್ಲಿಕ್ಕೆ ಬರೋವರೆಗೆ ನಾನು ಹಿಂದೆ ಇಲ್ಲಮ್ಮ. ನಿಮ್ಮ ನಿಮ್ಮ ವಿಶೇಷವಾದ ಸಾಧನೆ ಶುರು ಆಗುತ್ತಲ್ಲ ಅಷ್ಟವರೆಗೆ ನಾನು, ನನ್ನ ಉದ್ದೇಶ ಇಷ್ಟೇ. ನಾನು ಇಡೀ ಭಾರತದಲ್ಲಿ ಅಂದ್ರೆ ವಿಶೇಷವಾದ ಇದನ್ನ ನಾನ್ ತರಬೇಕು ಅಂದ್ರೆ ನನ್ನಿಂದ ಆಗುತ್ತಾ? ಬೆಟ್ಟಕ್ಕೆ ಛತ್ರಿ ಹಿಡಿದಂತ ಆಗುತ್ತೆ. ಅದರ ಬದಲು ನಾನು ಒಂದು ಮಾಡಿದರೆ, ನಾನಂತೂ ಅನುಷ್ಠಾನಕ್ಕಿಡಬೇಕು ಅಂತ ಬುದ್ಧಿ ಬಂದಿದೆ, ಅನುಷ್ಠಾನಕ್ಕಿಡಬೇಕು. ನಾನು ಎಲ್ಲರೂ ದೋಷಗಳಿಂದ ಕೂಡಿದವರೇ, ಹೌದಾ? ಎಲ್ಲರೂ ದೋಷಗಳಿಂದ ಕೂಡಿದವರೇ, ದೋಷ ಇಲ್ಲದವರು ಯಾರೂ ಇಲ್ಲ, ಹೆಚ್ಚು ಕಡಿಮೆ ಅಷ್ಟೇ. ಆದರೆ ನಾನು ಸಾಧನೆಗೆ ಚೂರು ಹೊರಟಿದ್ದೇನೆ, ಬುದ್ಧಿ ಬಂದಿದೆ. ಅಂಥವ್ರು ಯಾರಾದ್ರೂ ಬರೋಂಗಿದ್ರು ಪಕ್ಕದಲ್ಲಿ ಎಲ್ಲ ಜೊತೆ ಜೊತೆಗೆ ಹೋಗೋಣ ಅಂತ. ನಾನೇನ ಮುಟ್ಟುಬಿಟ್ಟು ನಿಮ್ಮನ್ನು ಉದ್ಧಾರ ಮಾಡಿ ಎಂತ ಏನಿಲ್ಲ, ನಾನೊಂದು ಹೆಜ್ಜೆ ಮುಂದಾಗ್ತಾ ಇದ್ದೀನಿ, ಜೊತೆಗೆ ಬರೋರ್ನ ಕರ್ಕೊಂಡು ಹೋಗೋಣ ಅಂತ ಪ್ರಯತ್ನ. ನಾನೊಬ್ಬನೇ ಎಷ್ಟು ಜನ ಕೈ ಹಿಡ್ಕೊಳ್ಳಿಕ್ಕಾಗತ್ತೆ? ನಂಗಿರೋದು ಎರಡೇ ಕೈ, ಆದ್ರಿಂದ ಇಷ್ಟು ಮಾಡಿದ್ರೆ ಸರಿ ಹೋಗುತ್ತಲ್ಲ ಅಂತ ನಾನು ಮಾಡಿದ್ದು. ಏನದು? ನಿಮಗೆಲ್ಲ ಇಷ್ಟು ಸ್ವಾಮಿ ಹೇಳಿಸ್ತಾ ಇದ್ದಾನಲ್ಲ, ಇಷ್ಟು ಹೇಳಿಸಿದಾಗ ಈ ಹೇಳಿದ್ದೆಲ್ಲ ಕೂಡ ನೀವು ಅನುಷ್ಠಾನಕ್ಕಿಟ್ಟು ಆ ಅನುಷ್ಠಾನಕ್ಕಿಟ್ಟದ್ದನ್ನೆಲ್ಲ ಕೂಡ ಸುಮ್ಮನೆ ಇಟ್ಟುಕೊಳ್ಳದೆ ನೀವು ವಿಶೇಷವಾಗಿ ಅದನ್ನ ಮನಸ್ಸಿನಲ್ಲಿ ಚಿಂತನೆ ಮಾಡುತ್ತಾ ಎಲ್ಲರಿಗೆ ಹೇಳುತ್ತಾ ಬಂದದ್ದೇ ಆದರೆ ಯಾರ್ಯಾರಿಗೆ? ನಿಮ್ಮಂಥವರೇ, ನಿಮ್ಮತ್ರ ಬಂದು ನೀವು ನನ್ನ ಹತ್ರ ಹೇಗೆ ವಿನಯದಿಂದ ಚೂರು ಹೇಳಿಕೊಡ್ರಿ, ನಾವು ಯಾವುದಕ್ಕೂ ಬೇಡ, ಉದ್ಧಾರ ಆಗ್ತೀವಿ ಅಂತ ಕೇಳಿದ್ರಲ್ಲ, ಅಂಥವರೇ ನಿಮಗೆ ಸಿಕ್ಕರೆ. ಯಾರು ಹೇಳ್ತಾರೆ ಆಚಾರ್ಯ ನಮ್ಮ ಪಾಡ್ ನಾವು ಸಾಕು, ನಾವು ಯಾರ ಹತ್ರ ಹೋಗಲ್ಲ ಅಂತ ಹೇಳಬೇಡಿ. ದೇವ ಮೆಚ್ಚ, ದೇವ ಮೆಚ್ಚಲ್ಲ, ನಿಮ್ಮಂಥವರೇ ತುಂಬಾ ಎಲ್ಲೋ ಮೂಲೆ ಮೂಲೆಗೆ ಕೂತಿರ್ತಾರೆ. ಅವರವರಿಗೆ ನಾನಾ ಸಂಕೋಲೆಗಳಿರುತ್ತೆ. ಆ ಸಂಸಾರದ ಸಂಕೋಲೆ ಒಂದು, ಅವರವರ ಮನಸ್ಸಿನ ಸಂಕೋಲೆ ಒಂದು. ಹೊರಗೆ ಬರಲ್ಲ, ಇನ್ನೊಬ್ರು ಸರಿ ಮಾತಾಡ್ಲಿಕ್ಕೆ ಸಂಕೋಚ, ಇದರಲ್ಲೇ ಕೂತು ಅಲ್ಲೇ ಕಪ್ಪೆಯಂತೆ ಒದ್ದಾಡ್ತಾ ಇರ್ತಾರೆ, ಬಾವಿಯಲ್ಲಿ ಕಪ್ಪೆಯಂತೆ. ನಿಮಗೆ ಪರಿಚಯ ಸ್ವಾಮಿ ಮಾಡಿಸಿಕೊಟ್ನ, ಇಷ್ಟು ಚಿಂತನೆ ಮಾಡಿ ನಿತ್ಯ. ನನ್ನ ಬಿಂಬ ಎಂಥವ ಅಂದರೆ ಹಳ್ಳಕ್ಕೆ ಬಿದ್ದವರನ್ನ ಉದ್ಧಾರ ಮಾಡುವವ. ಅಂದ್ರೆ ನನ್ನ ಗುರುಬಿಂಬ ಅಂಥವನೇ, ನನ್ನ ಬಿಂಬನೂ ಅಂಥವನೇ ಅಂತ ಚಿಂತನೆ ಮಾಡಿದಾಗ ಸ್ವಾಮಿ ನಮ್ಮಕ್ಕಿಂತ ಕಡಿಮೆ ಯಾರಿರ್ತಾರಲ್ಲ ಅವರನ್ನು ನಮ್ಮ ಹತ್ರ ಕರ್ಕೊಂಡು ಬರ್ತಾನಂತೆ. ಅವಾಗೆ ನಾವು ಒಂದು ಹೆಜ್ಜೆ ಹಾಕುವಾಗ ಅವರಿಗೆ ಕೊಟ್ರೆ, ಇವಾಗ ಒಲಿಂಪಿಕ್ ಟಾರ್ಚ್ ಒಬ್ಬರು ಹಿಡ್ಕೊಳ್ತಾರೆ, ಅವರೇ ತರ್ತಾರ ಎಲ್ಲ ಕಡೆಗೆ ಇಲ್ಲ, ಚೂರು ದೂರ ಬಂದು ಒಬ್ಬರಿಗೆ ಕೊಟ್ಟು ಅವರು ಸುಮ್ಮನೆ ಇರ್ತಾರೆ, ಮುಂದೆ 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 ಎಲ್ಲರು ತರ್ತಾರಲ್ಲ. ಇಲ್ಲಿ ಒಂದು ಟಾರ್ಚ್ ಅಲ್ಲ, ನಾನು ಒಂದು ಟಾರ್ಚ್ ಕೊಡ್ಲಿಕ್ಕೆ ಹೋದ್ರೆ 10 ಜನ ಕೂತಿದ್ದೀರಾ, 50 ಟಾರ್ಚ್ ಇವಾಗ ಕೊಟ್ಟಿದ್ದೆ ನಾನು. ಈ 50 ಟಾರ್ಚು ನಿಮ್ಮ ನಿಮ್ಮ ಮನೆಗೆ ಹೋಗಿ ಯಾರಿಗೆ ಹೇಳಿಕೊಡ್ತೀರೋ ಗೊತ್ತಿಲ್ಲ, ನಿಮ್ಮಂಥವರೇ ಇರ್ತಾರಲ್ಲ ಅಂಥವರಿಗೆ ವಿಶೇಷವಾಗಿ ಹೇಳ್ತಾ ಹೋಗ್ರಿ. ಇನ್ನೊಂದು, ನೀವು ಅನುಷ್ಠಾನ ಮಾಡಿದರೆ ಎಷ್ಟು ನಿಮಗೆ ಫಲ ಬರುತ್ತೋ ಇನ್ನೊಬ್ಬರಿಗೆ ಹೇಳಿಕೊಟ್ಟು ಅವರು ಚೆನ್ನಾಗಿ ಅನುಷ್ಠಾನ ಮಾಡಿದರೆ ಅದರಲ್ಲೂ ಫಲ ಬರ್ತಾ ಬರುತ್ತೆ, ಶೇರ್ ನಿಮಗೆ ಬರ್ತಾ ಬರುತ್ತೆ. ಈ ತರ ಆ ರೀತಿ ಹೊರಟರೆ ಹೊರಟರೆ ಇಡೀ ಭಾರತ ತುಂಬಾ ಟಾರ್ಚ್ಗಳಾಗತ್ತಲ್ಲ, ಎಲ್ಲರೂ ತುಂಬುತ್ತಾರೆ ಪ್ರತಿಯೊಬ್ಬರು. ಅಲ್ಲಿ ನೋಡಿ, ಇಲ್ಲೆಲ್ಲ ಕೂಡ ಇನ್ನೊಬ್ಬರು ಮೆಚ್ಚಬೇಕು, ಇನ್ನೊಬ್ಬರು ಚಪ್ಪಾಳೆ ತಟ್ಟಬೇಕು, ಅದು ಯಾವುದರ ಹಂಬಲ ಇಲ್ಲ ಇದರಲ್ಲಿ. ಬೆಳಕು ಯಾವ ಬೆಳಕು, ನಾನು ಉದ್ಧಾರ ಆಗಬೇಕು, ನಾನು ಅನುಷ್ಠಾನ ಕೆಡಬೇಕು, ಹಾಗೆ ಅವರು ಇಟ್ಟರೆ ಸಾಕು, ಇಷ್ಟೇ ತಾತ್ಪರ್ಯ. ಈ ಬೆಳಕಿಂದ ಜಗತ್ತೆಲ್ಲ ತುಂಬಬೇಕು, ಇದೇ ದಾಸರಾಯರು ಅರಣ್ಯಕಾಚಾರರು ಕೊಟ್ಟದ್ದದು, ಹೌದಾ? ಇದನ್ನ ಮಾಡುತ್ತಾ ಹೋದರೆ ಎಷ್ಟೆಷ್ಟು ಜನ ಎಲ್ಲಿ ಹೊರಗೆ ಬರೋದು ಬೇಡ, ಚಪ್ಪಾಳೆಗಳು ಬೇಡ, ಸಭೆಗಳಿಗೂ ಬೇಡ, ತಮ್ಮೊಳಗೆ ತಾವು ಮನೆಯಲ್ಲಿ ಕೂತು ಇದನ್ನ ಆನಂದ ಪಡ್ತಾ ಚಿಂತನೆ ಮಾಡಿದರೆ ಅದು ಎಷ್ಟು ಆನಂದ ಆಗುತ್ತಲ್ವಾ? ಆ ಥರ ನೀವೆಲ್ಲ ಮಾಡಬಹುದಲ್ಲ, ಇವತ್ತು ಹೇಳ್ತಾ ಇದ್ದೇನೆ ನಾನು. ನಿಮಗೆ ಕೊಟ್ಟದ್ದೇ ಕನ್ನಡದಲ್ಲೇ ಯಾವ ತಪ್ಪಿಲ್ಲದೆ ಸರಿ ಮಾಡಿಕೊಂಡು ಏನು ಹೇಳಬೇಕು ಏನು ಬಿಡಬೇಕು ಅಂತ ತಿಳ್ಕೊಂಡು ಚೆನ್ನಾಗಿ ನೀವು ಮಾಡುತ್ತಾ ಇರೋದೆ. ಇನ್ನೊಬ್ಬರಿಗೆ ನಿಮ್ಮೊಬ್ಬ ಏನು ಸಭೆಗಳಿಗೆ ಹೋಗಿ ಎಲ್ಲ ಮಾಡಿದ್ದನ್ನ ಹೇಳಿಲ್ಲ, ನಿಮ್ಮ ನಿಮ್ಮಂಥವರೇ ಸಿಗ್ತಾರಲ್ಲ ಅವರಿಗೆ ದಿನಾಗೂ ಕೊರಿತಾ ಬಂದ್ರಿ. ಒಂದ್ಸಲ ಹೇಳಿ, ಹೇಳಿದ್ದವರು ಮಾಡದಿದ್ರೆ ಹಿಂದೆ ಬೀಳಿ, ನಮ್ಗೇನು ಕರ್ಮ ಅಂತಿರಬೇಡಿ. ನಾನು ಹಾಗೆ ಇದ್ದಿದ್ರೆ ನನಗೇನು ಕರ್ಮ ಅಂತ ನಿಮ್ ತಂಟೆಗೆ ಬಾರದೆ, ಹೇಳಿದ್ದೀರಾ ಮಾಡಿದ್ದೀರಾ ಅಂತ ನಿಮ್ ಸುತ್ತು ಬೀಳದೆ ನನ್ನ ಪಾಡಿಗೆ ನಾನು ಕೇಳಿದ್ರೆ ಒಳ್ಳೇದು, ಕೇಳದಂಗಿದ್ರೆ ಇನ್ನೂ ಒಳ್ಳೇದು ಅಂತ ಹೋಗ್ಬಿಟ್ಟಿದ್ರೆ ಆಗ್ತಿದ್ದಿಲ್ಲಲ್ಲ. ನಾನೇನೋ ಮಾಡಿದೆ ಅಂತಲ್ಲ, ನನ್ನ ಗುರುಗಳು ಹಾಕಿದ್ಬಿದ್ರು ನನ್ನ ಹಿಂದೆ. ಆದ್ದರಿಂದ ನೀವೆಲ್ಲ ಕೂಡ ಅದೇ ಲಕ್ಷಣ ಇರಬೇಕು. ನೀವು ಹೇಳುವ ಕಾಲಕ್ಕೆ, ಒಂದು ವೇಳೆ ಹೇಳಿಕೊಡೋ ಕಾಲಕ್ಕೆ ಅವರಲ್ಲಿ ಗುಣ ಮಾತ್ರ ಅಲ್ಲ ದೋಷಗಳು ಕಾಣಬಹುದು. ದೋಷಗಳಿದ್ದರೆ ದೋಷಗಳ ಸಹಿತ ಅವರನ್ನ ಪ್ರೀತಿ ಮಾಡುವುದು ಕಲಿಯಿರಿ. ಯಾಕೆ ನಮ್ ಬಿಂಬ ಅಂತವ ದೋಷಗಳ ಮುದ್ದೆ, ನಾವು ದೋಷಗಳ ಮುದ್ದೆ ನಮ್ಮನ್ನ ಅಭಿಮಾನ ಮಾಡುತ್ತಾ ಇಲ್ವಾ? ಮತ್ತೆ ನಮಗಿಂತ ಕೆಳಗಿನವರು ಯಾರು ನಮ್ಮ ಹತ್ರ ಬರ್ತಾರೆ, ಅವರನ್ನು ದೋಷ ಎಣಿಸಿ ದೂರ ಮಾಡಿದ್ರೆ ಸ್ವಾಮಿ ನಮ್ಮನ್ನ ಒತ್ತು ಬಿಡಲ್ಲ, ನೀನ್ ನಡೆ ಆಚ ಕಡೆಗೆ ಅಂತ. ಆ ರೀತಿಯಲ್ಲಿ ನೀವು ಮಾಡಿ, ಯಾರ್ಯಾರು ಇಲ್ಲಿಗೂ ಬೇಡಪ್ಪ, ನಿಮ್ಮ ಸುತ್ತಿದ್ದವರು ಒಬ್ಬರಿಗೋ ಇಬ್ಬರಿಗೋ ಹೇಳಿಕೊಡಿ, ಅನುಷ್ಠಾನ ತರಿಸಿ. ನಿಮಗೆಲ್ಲ ಏನು ಬರ್ತಾ ಇದೆ ಅದು ಅವರಿಗೆ ತರಿಸಿ, ಅವರ ಅನುಭವದಿಂದ ಅಪ್ಪ ನಾನು ಉದ್ಧಾರ ಆದೆ ಅಂತ ನಿಮ್ಗೆ ಹೇಳಿ ಅವರು. ಅವ್ರಿಗೆ ಹೇಳಿ, ಅವಾಗ ನನಗೆ ಸಂಭಾವನೆ ಏನು ಗೊತ್ತಾ, ನೀವೆಲ್ಲ ಇನ್ನೊಬ್ಬರಿಗೆ ಹೇಳಿಕೊಡಿ ಅಂತ. ಹಾಗೆ ಟಾರ್ಚ್ ಹೊರಟ್ರೆ ಇಡೀ ಜಗತ್ತೆಲ್ಲ ತುಂಬಿಬಿಡುತ್ತೆ. ಇದ್ಯಾವುದಿದು? ಬರೇ ಶಬ್ದದ ಟಾರ್ಚ್ ಅಲ್ಲ, ಶಬ್ದದ ಟಾರ್ಚ್ ಅಲ್ಲ, ಇದು ಅನುಭವದ ಟಾರ್ಚ್ ಹೊರಡ್ತಾ, ಅನುಭವದ ದೀವಟಿಗೆ. ಏನೇನು ಕೇಳ್ತಾ ಇದ್ದೇವೆ, ಅನುಭವಕ್ಕಿಡಬೇಕು ಅಂತ ಹಂಬಲ ಇದ್ದವರ ದೀವಟಿಗೆ. ಇದು ಹೊರಡ್ಲಿ, ನಾನಲ್ಲ ಸ್ವಾಮಿ ಮಹಾಶಕ್ತ ವಿರಾಟ್ ರೂಪಿ ಅವ ಕರ್ಕೊಂಡು ಹೋಗ್ತಾನೆ ನಿಮ್ಮಲ್ಲಿಂತು. ಅವನನ್ನೇ ಸ್ಮರಣೆ ಮಾಡಿ, ನೀನು ಸ್ವತಂತ್ರ ನಾನು ಅಸ್ವತಂತ್ರ, ನೀನೇ ಮಾಡಿಸಬೇಕಾಗಿದ್ದು ಅಂತ ನಾವು ಚಿಂತನೆ ಮಾಡಿದ್ದೇ ಆದರೆ ಅದ್ಭುತವಾಗಿ ಇದು ಕೆಲಸ ಮಾಡುತ್ತೆ. ನಾವು ಉದ್ಧಾರ ಆಗೋದಲ್ಲದೆ ಅನೇಕ ಜನರ ಬಾಳು ಬೆಳಗುತ್ತೆ ಅಲ್ವಾ? ನಿಮ್ಮಲ್ಲಿ ಪರಿವರ್ತನೆ ಬಂತೋ ಇಲ್ವೋ? ಚಿಂತನೆಯಲ್ಲಿ ಪರಿವರ್ತನೆ ಬಂತೋ ಇಲ್ವೋ? ಆನಂದ ಆಗ್ತಾ ಇದೆಯೋ ಇಲ್ವೋ? ಅಂದ್ರೆ ಇಲ್ಲಿಗೆ ಬರಲಿಕ್ಕಿಂತ ಮೊದಲಕ್ಕಿಂತ ಇವಾಗ ಬಹಳ ವ್ಯತ್ಯಾಸ ಕಾಣಿಸ್ತಾ ಇದೆಯೋ ಇಲ್ವೋ? ಅದು ಯಾರದ್ದು? ದಾಸರಾಯರದ್ದು ಮತ್ತು ಅರಣ್ಯಕಾಚಾರರದ್ದು ಮಹಿಮಾ, ಅವರೇ ಹೇಳಿಕೊಟ್ಟರದು. ಹಾಗಾದ್ರೆ ಅವರಿಗೆ ನಾವು ಋಣ ಸಲ್ಲಿಸಬೇಕೋ ಇಲ್ಲವೋ? ಅವರಿಗೆ ಆರಾಧನೆ ಮಾಡಬೇಕೋ ಇಲ್ಲವೋ? ಆರಾಧನೆ ಕೂಡ ಹಾಗೆ ಹಾಕುವುದು ಆರಾಧನೆ ಅಲ್ಲ, ಅವರು ಹೇಳಿದ್ದನ್ನ ಇದೇ ತರ ನೀವು ಮುಂದುವರಿಸಿಕೊಂಡು ಹೋದರೆ ಚೆನ್ನಾಗಿ ನಿಮ್ ನಿಮ್ ತಕ್ಕಂತೆ ಯಾರ್ಯಾರು ಇರ್ತಾರೋ ಅವರಿಗೆ ಹೇಳ್ತಾ ಹೋದ್ರೆ ಗುಟ್ಟಾಗಿ ಹೇಳ್ತಾ ಹೋಗಿ. ಪ್ರಚಾರ ಬೇಡ, ಯಾಕೆ ಪ್ರಚಾರದಿಂದ ಏನೂ ಆಗಲ್ಲ, ಸುಮ್ಮನೆ ಅಹಂಕಾರ ಬಂದು ಹಾಳಾಗ್ತೀವಿ, ಅದೊಟ್ಟು ಇನ್ಯಾವುದಿಲ್ಲ. ಎಲ್ಲರಿಗೆ ಹೇಳೋಣ, ಸಂತೋಷವಾಗಿರೋಣ. ಗುರುಗಳ ಋಣ ಕಳ್ಕೊಳ್ಳಿಕ್ಕೆ ಪ್ರಯತ್ನ, ಕಳ್ಕೊಳ್ಳಿಕ್ ಆಗಲ್ಲ, ಪ್ರಯತ್ನ ಮಾಡೋಣ, ದೇವರ ಪೂಜಾ ಅಂತ ಮಾಡೋಣ. ಇಲ್ಲಿ ಬಿಡಬೇಕಾಗಿದ್ದೇನು ಗೊತ್ತಾ, ನಮ್ಮಲ್ಲಿ ಒಂದು ರೋಗ ಇರುತ್ತೆ, ನಾನಾಯ್ತು, ನನ್ನ ಕೆಲಸ ಆಯ್ತು, ನನ್ನ ಪಾಡಾಯ್ತು, ನಾನು ಯಾರು ಸರಿ ಮಾತಾಡಲ್ಲ, ಯಾರು ಹೇಳಲ್ಲ, ಯಾರು ತಂಟೆಗೆ ಹೋಗಲ್ಲ, ಈ ಒಂದು ರೋಗ ಕೂತಿರುತ್ತೆ. ನನಗೂ ಇತ್ತು, ದೇವ ಬಿಡಿಸಿದ. ಅದಕ್ಕೆ ಸಜ್ಜನರು ಒಳ್ಳೆ ಮಾರ್ಗದಲ್ಲಿ ಬರ್ತಾರೆ ಅಂದ್ರೆ ಬಾಯಿ ಬಿಡಿ, ನೀವು ಹಾಗೆ ಹೋಗಿ ಹೇಳಿ ಮಾತಾಡಿ, ಅವರನ್ನ ಹಾದಿಯಲ್ಲಿ ಕರ್ಕೊಂಡು ಬನ್ನಿ. ನಿಮ್ಮನ್ನವರು ಸದಾ ನೆನೆಯುತ್ತಾರೆ, ಸದಾ ನೆನೆಯುತ್ತಾರೆ, ಪ್ರಾಣ ಇದ್ದಷ್ಟವರೆಗೂ ನಿಮ್ಮನ್ನ ನೆನೆಯುತ್ತಾರೆ. ಆ ರೀತಿ ಒಂದು ಕೆಲಸ ಮಾಡಿದರೆ ಸಾಕು, ಕೊಡ ಕೊಡ ಹಾಲು ದೇವರ ಮೇಲೆ ಏನೇನು ವರಮಹಾಲಕ್ಷ್ಮಿ ವ್ರತಗಳು ಸಾವಿರ ಮಾಡಿದ್ರು ಕೂಡ ದೇವರ ತೃಪ್ತಿ ಇರಲ್ಲ, ಈ ಒಂದು ಚರ್ಯ ಮಾಡಿದ್ರೆ ಬರುತ್ತೆ. ನಮ್ಮಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.